लक्ष्मी देवं नारायणं नत्वा सर्वदोषविवर्जितं परिपूर्णं गुरुंश्चान् हितार्थं वक्षामि देशतः। भारतं सर्वशास्त्रेषु भारते गीतिकावरा विष्णुसहस्रनामापि ज्ञेयं पाठ्यञ्च तद्वयं तत्त्वद्वयं द्वयम् अन्द्रे एरडु एरडु ज्ञेय मत्तु पाठ्य इति महाकौर्मे इति महाकौर्मपुराणदल्लिदे ಅದಕ್ಕರ್ಥ ಕುತ ಏತತ್ ಇತ್ಯತಃ ತಚ್ಚೇವಿ ಈ ವಿಷ್ಣು ಸಹಸ್ರ ಗೀತೆಗೆ ಏನು ಮಹತ್ವ ಇದೆ ಅಂದರೆ ಹೇಳ್ತಾರೆ ಸರ್ವಶಾಸ್ತ್ರೇಷು ವರಂ ವರಂ ಅಂದರೆ ಶ್ರೇಷ್ಠ ಭಾರತಂ ಸರ್ವಶಾಸ್ತ್ರೇಷು ವರಂ ಶ್ರೇಷ್ಠ ತದೇವ ಆಪ್ತಿಮೂಲತ್ವಾದಿನ ಪ್ರಾಮಾಣ್ಯ ಧರ್ಮಾದಿ ಪ್ರತಿಪಾದನೇನ ಸವಿಷಯತ್ವಾತ್ ಮೋಕ್ಷಾರ್ಥತ್ವೇನ ಸಪ್ರಯೋಜನತ್ವಾತ್ ಸದಧಿಕಾರಿತ್ವಾತ್ ದುರ್ಗಮಾರ್ಥತ್ವಾಚ್ಯ ವ್ಯಾಖ್ಯೇಯ ಗೀತಾ ಇತಿ ಸ್ಥಿತಂ ಎಷ್ಟು ವಿಷಯ ಹೇಳ್ತಾರೆ. ಮೊದಲನೇದಾಗಿ ಪ್ರಾಮಾಣ್ಯ ಪರಮ ಪ್ರಮಾಣವಾದ ಗ್ರಂಥ ಮೊದಲನೇದು. ಧರ್ಮಾದಿ ಪ್ರತಿಪಾದನೇನ ಸವಿಷಯತ್ವ ಅದಕ್ಕೆ ಧರ್ಮ ಧರ್ಮಾದಿ ಶಾಸ್ತ್ರ ವಿಷಯಗಳೇ ಪುರುಷಾರ್ಥಗಳೇ ವಿಷಯವಾದ್ದರಿಂದ ಉತ್ತಮವಾದ ವಿಷಯ ಇದೆ. ಪ್ರಮಾಣವಾದ ಮಾತ್ರಕ್ಕೇನೆ ಯಾವುದನ್ನು ನಾವು ಸ್ವೀಕರಿಸಬೇಕು ಅಂತೇನಿಲ್ಲ. ವಿಷಯ ಉತ್ತಮ ವಿಷಯ ಇದ್ರೆ ಮಾತ್ರ ಸ್ವೀಕರಿಸಬೇಕು. ಆಮೇಲೆ ಭಾರಿ ಪ್ರಯೋಜನ ಇದೆ ಮೋಕ್ಷಾರ್ಥತ್ವೇನ ಸಪ್ರಯೋಜನತ್ವ ಮೋಕ್ಷ ಅಂತಕ್ಕಂಥ ದೊಡ್ಡ ಪುರುಷಾರ್ಥ ಕೊಡೋದ್ರಿಂದ ಭಾರಿ ಪ್ರಯೋಜನ ಇದೆ. ಸದಧಿಕಾರಿತ್ವ ಉತ್ತಮರೇ ಇದಕ್ಕೆ ಅಧಿಕಾರಿಗಳೇ ಹೊರತು ಮಧ್ಯಮ ಅಧಮ ಜೀವನ ಅಧಿಕಾರಿಗಳಲ್ಲ. ಹೋಗಿ ಇಷ್ಟೆಲ್ಲ ಇದೆ ನಾವು ಓದ್ಕೋತೀವಿ ಅಂದರೆ ದುರ್ಗಮಾರ್ಥತ್ವ ನಮಗೆಲ್ಲ ತಿಳಿಯೋ ಸುಲಭವಲ್ಲ. ಆದ್ರಿಂದಾಗಿನೇ ವ್ಯಾಖ್ಯೆಯ ಗೀತಾ ಗೀತೆಗೆ ವ್ಯಾಖ್ಯಾನ ಬರೆಯೋದು ಅತ್ಯಂತ ಮುಖ್ಯವಾದದ್ದು ಅಂತೇಳಿ ತಿಳಿಸಿದೆ. ಎಷ್ಟು ಕಾರಣ ಇದೆ ನೋಡಿ, ಪ್ರಾಮಾಣ್ಯಾತ್ ಧರ್ಮಾದಿ ಪ್ರತಿಪಾದನೇನ ಸವಿಷಯತ್ವಾತ್ ಮೋಕ್ಷಾರ್ಥತ್ವೇನ ಸಪ್ರಯೋಜನತ್ವಾತ್ ಸದಧಿಕಾರಿತ್ವಾತ್ ದುರ್ಗಮಾರ್ಥತ್ವಾಚ್ಯ ವ್ಯಾಖ್ಯೇಯ. ಪ್ರಶ್ನೆ ಕೇಳ್ಬೋದು ಏನಂತ, ಗೀತೆ ಯಾತಕ್ಕೆ ಭಾಷ್ಯ ಬರೀಬೇಕಾಗಿತ್ತು ಆಚಾರ್ಯರು ಇಷ್ಟು ಕಾರಣ ಕೊಟ್ಟಿದ್ಕೊಂಡ್ಬಿಟ್ರೆ. ಸವಿಷಯ, ಸಪ್ರಯೋಜನ, ಸದಧಿಕಾರಿತ್ವ ಮತ್ತು ದುರ್ಗಮಾರ್ಥ ಇಷ್ಟೆಲ್ಲ ಇರೋದ್ರಿಂದ ವ್ಯಾಖ್ಯೇಯ ಗೀತಾ ಗೀತೆ ಅನ್ನೋದಕ್ಕೆ ಭಾಷ್ಯ ಬರೀಲಿಕ್ಕೆ ಅತ್ಯಂತ ಮುಖ್ಯವಾದ ಗ್ರಂಥ. ತತ್ರ ಜ್ಞಾನಮೇವ ಕೇವಲ ಮೋಕ್ಷ ಸಾಧನಂ, ಮುಂದೆ ಎಷ್ಟು ಸತ್ ಹೇಳ್ತಾರೆ ಜ್ಞಾನಮೇವ ಕೇವಲ ಮೋಕ್ಷ ಸಾಧನಂ. ಉಳಿದೆಲ್ಲವೂ ಕೂಡ ಜ್ಞಾನಕ್ಕೆ ಸಾಧನ ಹೊರತು ಮೋಕ್ಷಕ್ಕೆ ಸಾಧನ ಯಾವುದು? ಜ್ಞಾನ ಒಂದೇ. ಜ್ಞಾನ ಅಂತ ಎಲ್ಲೆಲ್ಲಿ ಹೇಳ್ತಾರೋ ಯಾವ ಜ್ಞಾನ ಅದು ಅಪರೋಕ್ಷ ಜ್ಞಾನ ಅಂತಲೇ ತಿಳಿಬೇಕು. ಕೇವಲ ಮೋಕ್ಷ ಸಾಧನಂ ಧರ್ಮಸ್ತು ಜ್ಞಾನಾತ್ ಪ್ರಾಗ್ ಅನುಷ್ಠಿತ ಅಂತಃಕರಣ ಸಿದ್ಧಿದ್ವಾರ ಜ್ಞಾನಂ ಜನಯನ್ ಮೋಕ್ಷ ಸಾಧನಂ ಧರ್ಮ. ಹಾಗಿದ್ರೆ ಧರ್ಮ ಯಾತಕ್ಕೆ ಬೇಕು ಅಂತ ಕೇಳಿದರೆ, ಜ್ಞಾನದಿಂದ ಮೋಕ್ಷ ಅಂದರೆ ಜ್ಞಾನ ಇದ್ದರೆ ಸಾಕಲ್ಲ, ಧರ್ಮಾಚರಣೆ ಯಾತಕ್ಕೆ ಮಾಡಬೇಕು ಅಂತ ಕೇಳಿದರೆ, ಜ್ಞಾನಾತ್ ಪ್ರಾಕ್ ಅಪರೋಕ್ಷ ಜ್ಞಾನ ಬರೋಕ್ಕಿಂತ ಮುಂಚಿತವಾಗಿ ಅನುಷ್ಠಿತ ಸರಿಯಾಗಿ ಅನುಷ್ಠಾನ ಮಾಡ್ತಾ ಇದ್ರೆ ಅಂತಃಕರಣ ಶುದ್ಧಿ ದ್ವಾರ ಮನಃಶುದ್ಧಿಯ ಮೂಲಕವಾಗಿ ಜ್ಞಾನಂ ಜನಯನ್ ಮೋಕ್ಷ ಸಾಧನಂ ಜ್ಞಾನ ಹುಟ್ಟಿಸಕ್ಕೆ ಸಾಧನವಾಗುತ್ತೆ. ಆದ್ದರಿಂದ ಅದು ನಮಗೆ ಬೇಕು. ಸಾಕ್ಷಾತ್ ಮೋಕ್ಷ ಸಾಧನ ಯಾವುದು? ಜ್ಞಾನ. ಜ್ಞಾನದ ಸಾಧನ ಯಾವುದು? ಈ ಕರ್ಮ. ಕರ್ಮ ಅಂದ್ರೆ ಒಂದೇ, ಧರ್ಮ ಅಂದ್ರೆ ಒಂದು. ಹೀಗೆ ನಮಗೆ ಲಿಂಕ್ ಇದೆ, ಕರ್ಮ ಜ್ಞಾನ ಮೋಕ್ಷ. ಆದ್ದರಿಂದ ನಾವು ಯಾವ ಲೆವೆಲ್ಲಿದೆ ಕರ್ಮಾಚರಣೆ ಮಾಡಬೇಕೀಗ. ಅದು ಮಾಡದೆ ಹೋದರೆ ಜ್ಞಾನ ಬರೋ ಸಂಭವನೇ ಇಲ್ಲ. ಜ್ಞಾನೋತ್ತರಸ್ತು ಜ್ಞಾನ ಬಂದ ಮೇಲೆ ಅದೇ ಆಚಾರ ಎಲ್ಲ ಸೇರ್ಕೊಂಡ್ಬಿಡ್ತು. ಧರ್ಮ ಅಂತಷ್ಟ ಆಚಾರ ವಿಚಾರ ಕರ್ತವ್ಯ ಕರ್ಮ ಎಲ್ಲ ಉತ್ತರ ಉತ್ತರ ಅದು ತುಂಬ ಸ್ಪಷ್ಟ ಹೇಳ್ಬಿಟ್ಟಿದ್ದಾರೆ. ಆಚಾರಹೀನಂ ನಪುನಂತಿ ವೇದಾಹ. ವೇದ ಅಂದರೆ ಜ್ಞಾನ. ಆಚಾರ ಯಾರಿಗಿಲ್ಲವರಿಗೆ ಜ್ಞಾನ ಬರೋದಿಲ್ಲ ಅಂತ. ಆಚಾರಹೀನರಿಗೆ ಜ್ಞಾನ ಬರೋದಿಲ್ಲ. ಜ್ಞಾನೋತ್ತರಸ್ತು ಜ್ಞಾನಕ್ಕಿಂತ ಮುಂಚೆ ಆದರೆ ಜ್ಞಾನಕ್ಕೆ ಸಾಧನ. ಜ್ಞಾನೋತ್ತರಸ್ತು ಅಪರೋಕ್ಷ ಜ್ಞಾನ ಬಂದ ಮೇಲೆ ಕರ್ಮಾಚರಣೆ ಮಾಡೋದ್ರಿಂದ ಮುಕ್ತವು ಆನಂದೋತ್ಕರ್ಷ ಹೇತು. ಎಷ್ಟು ಇಂಪಾರ್ಟೆಂಟ್ ಯಾವ ಎಷ್ಟೋ ಸರ್ ಬಂದೇ ಇದೆ, ಯಾಕಂದ್ರೆ ನೆನಪು ಗಟ್ಟಿ ಮಾಡ್ಕೋಬೇಕಲ್ಲ. ಅಂದರೆ ಅಪರೋಕ್ಷ ಜ್ಞಾನಿಗಳು ಕೂಡ ಏನು ಮಾಡಬೇಕು? ಕರ್ಮ ಮಾಡಬೇಕು. ಅದೇನೇ ನಾವು ಸುಮ್ಮನೆ ನಾಲ್ಕು ದಿವಸ ಪಾಠಕ್ಕೆ ಹೋಗಿ ಜ್ಞಾನ ಬಂತು ಅಂತ ಸಂದಾನ ಬಿಟ್ಬಿಡ್ತಾರೆ. ಅರ್ಥಾತ್ ಸಂಬಂಧ ಜ್ಞಾನ ಹೋಯ್ತು ಅಂತ ಅರ್ಥ, ಬಂತಲ್ಲ ಇರೋ ಜ್ಞಾನನೂ ಹೋಯ್ತು ಅಂತ ಆಗುತ್ತೆ. ಮುಕ್ತವು ಆನಂದೋತ್ಕರ್ಷ ಹೇತು. ಮುಕ್ತಿಯಲ್ಲಿ ಯಾವುದಕ್ಕೆ ಕಾರಣ ಆಗುತ್ತೆ? ಇದು ಆನಂದ ಉನ್ನಾಹಕ್ಕೆ ಕಾರಣ ಆಗುತ್ತೆ. ಯಾವುದು? ಜ್ಞಾನೋತ್ತರ ಕಾಲೀನವಾದ ಕರ್ಮ. ಹೀಗೆ ಇತ್ತೇವಂ ವಿಷಯ ಪ್ರಯೋಜನೆಯು ಸಂಬಂಧೋ ಅಭಿಹಿತ. ಎಷ್ಟು ಸ್ಪಷ್ಟ ಇದೆಲ್ಲ ಟೀಕಾ ರೀತಿ ಬರೆಯೋದ್ರಿಂದ ಗುರುಭಾವಂ ವ್ಯಂಜಯಂತಿ ಅನ್ನೋ ಮಾತು ಸ್ಪಷ್ಟ ಆಗುತ್ತೆ. ಏನು ಸಿದ್ಧಾಂತ ಒಂದು ಚೂರು ಹಾಕಿ ಜಯತೀರ್ಥ ಹೇಳಿದ್ದಾರೆ ಅಂದರೆ ಮತ್ತೊಂದು ಮಾತೇ ಇಲ್ಲ. ಅಂಥ ಒಂದು ಪರ್ಫೆಕ್ಟ್ ರೈಟಿಂಗ್. ಆಪ್ತಿ ಮೂಲತ್ವಾದಿನ ಇತಿ ರಾಯರ ಭಾಷ್ಯ. ಅದಕ್ಕೆ ಟಿಪ್ಪಣಿ ಮುಂದೆ ಭಾಷ್ಯ. ಸೈ ಧರ್ಮ ಸುಪರ್ಯಾಪ್ತೋ ಬ್ರಾಹ್ಮಣ ಪದವೇದನೆ ಇತ್ಯಾದಿ ಚ. ಮತ್ತೆ ಮಹಾಭಾರತದಲ್ಲೇ ಒಂದು ಮಾತು ಬಂದಿದೆ, ಸಹಿ ಧರ್ಮ ಸುಪರ್ಯಾಪ್ತ ಬ್ರಹ್ಮಣ ಪದವೇದನೇ. ಭಗವದ್ಗೀತೆ ಏನಿದೆ, ಇಲ್ಲಿ ಹೇಳಿರ್ತಕ್ಕಂಥ ಧರ್ಮ ಏನಿದೆ ಅಂದರೆ, ಬ್ರಹ್ಮಣ ಪದವೇದನೆ, ಪರಮಾತ್ಮನ ತಿಳ್ಕೊಳ್ಳೋದಕ್ಕೆ, ಅಪರೋಕ್ಷ ಜ್ಞಾನ ತಂದುಕೊಡೋದಕ್ಕೆ ಸುಪರ್ಯಾಪ್ತ, ಅತ್ಯಂತ ಮುಖ್ಯ ವಿಚಾರ ಬಂದಿದೆ ಭಗವದ್ಗೀತೆ. ಸರಿಯಾಗಿ ಓದಿಬಿಟ್ರೆ ಅಪರೋಕ್ಷ ಜ್ಞಾನಕ್ಕೆ ಏನು ಬೇಕೋ ಅದಿಷ್ಟು ಹೇಳಿಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಭಗವದ್ಗೀತೆಯಲ್ಲಿ ಅಪರೋಕ್ಷ ಜ್ಞಾನಕ್ಕೆ ಸಾಧನವಾದದ್ದೆಲ್ಲ ಹೇಳಿರೋದ್ರಿಂದ ಅದನ್ನು ಓದಲೇಬೇಕು, ತಿಳಿಲೇಬೇಕು. ಅದು ಆ ಮಾತು ಎಲ್ಲಿದೆ ಅಂದರೆ, ಒಬ್ಬನ ಇದನ್ನು ಉಪಗೀತಾಸು ಅಂತ ಹೇಳ್ತಾರೆ. ಉಪಗೀತ ಅಂದರೆ ಯಾವುದಿದೋ ಅನುಗೀತ. ಅನುಗೀತದಲ್ಲಿ ಈ ಮಾತು ಬಂದಿದೆ. ಅನುಗೀತದಲ್ಲಿ ಸ್ಪಷ್ಟವಾಗಿ ಏನಂತ ಹೇಳ್ತಾರೆ, ಸಹಿ ಧರ್ಮ ಸುಪರ್ಯಾಪ್ತ ಬ್ರಹ್ಮಣ ಪದವೇದನೆ ಕೇಚಿತ್ತು ಜ್ಞಾನೋತ್ತರ ಕಾಲಂ ಧರ್ಮಾದ್ಯನುಷ್ಠಾನಮೇವ ನಾಸ್ತಿ ಇತಿ ಬ್ರುವತೆ. ಇಲ್ಲಿ ಕೆಲವು ಪೂರ್ವಪಕ್ಷಗಳು ಕೇಚಿತ್ತು, ಕೆಲವರಿದ್ದಾರೆ ಅವರು ಪೂರ್ವಪಕ್ಷಗಳು. ಜ್ಞಾನೋತ್ತರ ಕಾಲಂ, ಜ್ಞಾನ ಅಪರೋಕ್ಷ ಜ್ಞಾನ ಬಂದ ಮೇಲೆ ಧರ್ಮಾದಿ ಅನುಷ್ಠಾನಮೇವ ನಾಸ್ತಿ, ಧರ್ಮಾದಿ ಅನುಷ್ಠಾನ ಮಾಡಲೇಬೇಕಾಗಿಲ್ಲ ಅಂತವರು ಆದ ಇತಿ ಬ್ರುವತೆ. ಇನ್ನು ಕೆಲವರಿದ್ದಾರೆ ಅನ್ಯೇತು, ಅದರಲ್ಲೇ ಎರಡು ಗುಂಪುಗಳು, ಜ್ಞಾನ ಕರ್ಮ ಸಮುಚ್ಚಯ ಸಾಧ್ಯತ್ವ ಅನ್ಮೋಕ್ಷಸ್ಯ ತತ್ ಪ್ರತಿಪಾದನಾಯ ಗೀತಾರಂಭೋ ನ ಧರ್ಮಾದಿ ಪ್ರತಿಪಾದನಾರ್ಥಂ. ಜ್ಞಾನದಿಂದ ಮೋಕ್ಷ ಅಲ್ಲ, ಕರ್ಮದಿಂದ ಮೋಕ್ಷ ಅಲ್ಲ, ಜ್ಞಾನ ಕರ್ಮ ಎರಡು ಜೊತೆಗೆ ಇರಬೇಕು ಮೋಕ್ಷಕ್ಕೆ ಅಂತ ಇನ್ನೊಂದು ವಾದ ಇದೆ. ನಮಗೂ ಏನು ವ್ಯತ್ಯಾಸ ಅಂದರೆ, ಕರ್ಮದಿಂದ ಜ್ಞಾನ, ಜ್ಞಾನದಿಂದ ಮೋಕ್ಷ ಅಂತ ನಾವು ಹೇಳಿದರೆ ಜ್ಞಾನ ಕರ್ಮಕ್ಕೆ 50-50 ಕೊಡ್ತಾರೆ, ಅದು ತಪ್ಪು. ನಾವೇನು ಮಾಡಿ ನೆಕ್ಸ್ಟ್ ಸ್ಟೆಪ್ ಇದು, ಕರ್ಮದ ಕರ್ಮಲ್ಲಿಟ್ಟಷ್ಟು ಜ್ಞಾನ ಅಂತ ನಾವು ಹೇಳಿದರೆ ಅವರೇನು ಹೇಳಿದರು, ಅವ್ರು ಹೇಳಿದ್ದೇನು ಜ್ಞಾನ ಪ್ಲಸ್ ಕರ್ಮ ಎರಡು ಜೊತೆಗೆ ಇರಬೇಕು ಅಂತ ಹೇಳಿದ್ರು. ಜೊತೆಗೆ ಅಂದರೆ ಏನು, 50-50 ಇದ್ದಾಗ ಜ್ಞಾನ ಇಲ್ಲ ಹೋದರೆ ಕರ್ಮ ಇಲ್ಲ, ಕರ್ಮ ಇಲ್ಲ ಹೋದರೆ ಜ್ಞಾನ ಇಲ್ಲ, ಆಗಲ್ಲ. ಏನಿರಬೇಕು, ಎರಡೂ ಕೂಡ ಕರ್ಮದಿಂದ ಜ್ಞಾನ, ಜ್ಞಾನದಿಂದ ಮೋಕ್ಷ, ಇದು ಪದ್ಧತಿ. ಅದಕ್ಕೆ ಇವತ್ತು ನಾವು ಮಾಡೋ ಸಂಧ್ಯಾ ಮಂದಿರ ಅನುಷ್ಠಾನ ಇರಬೇಕು. ಮುಂದೆ ಯಾವುದಕ್ಕೆ ಕಾರಣ ಆಗುತ್ತದೋ ಅಪರೋಕ್ಷ ಜ್ಞಾನಕ್ಕೆ ಆ ದೃಷ್ಟಿ ಇರಬೇಕು. ಮಾಡ್ತಕ್ಕಂಥ ಪ್ರತಿಯೊಂದು ಕೂಡ ಹಿಡಿದು ವಿದ್ಯಾರ್ಥಿ ಸ್ಕೂಲ್ಗೆ ಅಟೆಂಡ್ ಮಾಡಿದ, ಪಾಸ್ ಆಗಲಿಕ್ಕೆ ಸಾಧನ ಅವತ್ತಿಂದ ಶುರುವಾಯ್ತದೆ. ಅಡ್ಮಿಷನ್ ಆಯಿತು ಅಲ್ಲಿಂದ ಸಾಧನ, ಅಡ್ಮಿಷನ್ನೇ ಆಗಿಲ್ಲ, ಸಾಧನ ಪ್ರಶ್ನೆ ಬರಲಿಲ್ಲ. ಅದಕ್ಕೆ ಮಾಡ್ತಕ್ಕ ಅದೇ ಮಲಗುವಾಗಲಿ ಏಳುವಾಗಲಿ ಕುಳಿತು ಮಾತಾಡ ಪ್ರತಿಯೊಂದು ಕೂಡ ಯಾವುದಕ್ಕೆ ಸಾಧನ ಆಗಬೇಕು, ಅಪರೋಕ್ಷ ಜ್ಞಾನಕ್ಕೆ ಸಾಧನ ಆಗಬೇಕು. ಅರ್ಥ ಆಯ್ತಾ ಈಗ, ಪ್ರತಿಯೊಂದು ಅಪರೋಕ್ಷ ಜ್ಞಾನಕ್ಕೆ ಸಾಧನ ಎಷ್ಟು ಇಂಪಾರ್ಟೆಂಟ್ ಅದು. ಇದು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಇದೆಲ್ಲ ವೇಸ್ಟ್ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಏನ ಏನು ಮಾಡೋದಿಲ್ಲ ಅಪರೋಕ್ಷ, ಬೇರೆ ಮತದವರು ಅಪರೋಕ್ಷ ಜ್ಞಾನ ಆಗದೇ ಇಲ್ಲಲ್ಲ ಅವರಿಗೆ, ಬೇರೆ ಮತದವ್ರ ಬಗ್ಗೆ ಹೇಳ್ತಾರೆ, ನಮ್ಮವ್ರ ಬಗ್ಗೆ ಹೇಳ್ತಾ ಇಲ್ಲ, ಬೇರೆಯವ್ರು ಕೆಲವರು ಇದ್ದಾರೆ ಅಂದರೆ ಹಾಗಿದ್ರೆ ಬಾಧಕ ಇಲ್ಲ. ಆಚಾರ ಮಾತು ಕೇಳಿದ್ರೆ ಬಾಧಕ ಇಲ್ಲ, ಅಲ್ಲದ್ರೆ ತಲೆ ಕೆಟ್ಟೋಗೋದಿಲ್ಲ ಇಲ್ಲದೆ ಹೋದರೆ. ಅರ್ಥ ಆಯ್ತಾ, ಅವ್ರ ಮಾತು ಕೇಳಿದ ತಕ್ಷಣ ಏನಾಗುತ್ತೆ ನಮಗೀಗ, ಜ್ಞಾನ ಕರ್ಮ ಎರಡು 50-50 ಅಂತ ಹೇಳಿಬಿಟ್ಟಾಗ ಜ್ಞಾನಕ್ಕೆ ಪ್ರಯತ್ನ ಪಡಬೇಕು ಅಂತ ಆಗಲಿಲ್ಲ. ಆಗ ಏನಾಯ್ತು, ಈಗ ಕರ್ಮನೂ ಸೇರಿಕೊಂಡೋಯ್ತು. ಹಾಗಲ್ಲ, ಜ್ಞಾನದಿಂದನೇ ಮೋಕ್ಷ ಅಂತ ಹೇಳಿದಾಗ ಏನಾಗುತ್ತೆ, ಈಗ ಜ್ಞಾನಕ್ಕೆ ಪ್ರಯತ್ನ ಪಡುತ್ತೆ. ಅಂದಮೇಲೆ ಅವ್ರು ಜ್ಞಾನ ಬರದಂತೆ ಮಾಡಿದಾಗ ಆಗಲಿಲ್ಲ. ಈಗ ಕರ್ಮಾಚರಣೆ ಎರಡು ಕೊಟ್ಬಿಟ್ರೆ ನಮಗೇನು ಮತ್ತೆ, ಹೌದು ಕರೆಕ್ಟ್. ಆ ವಿಷಯ ನಿಮ್ಗೆ ಗೊತ್ತಿದ್ದಿರ್ತಾರೆ ಬರೋದು, ಈಗ ಮಾಡೋದಕ್ಕೆ ದಾರಿ ಅಲ್ಲೇ ತಪ್ಪಿಸ್ಬಿಟ್ರೆ ಧಾರಣೆ ಬರದಂತೆ ಮಾಡ್ತಾರಲ್ಲ ಫಸ್ಟು. ಅವ್ರ ಪ್ರಕಾರ ಆ ಮತ ತಿಳ್ಕೊಂಡು ಏನು ಬರೋದಿಲ್ಲ ನಿಮಗೆ, ಜ್ಞಾನ ಬರೋದೇ ಇಲ್ಲ. ಏನು ಪ್ರಶ್ನೆ, ಜ್ಞಾನ ಬಂದ ಮೇಲಲ್ಲ, ಜ್ಞಾನ ಬರೋದೇ ಇಲ್ಲ. ಅದರಿಂದಾಗಿನೇ ಅದು ತಪ್ಪು ದಾರಿ ಹಿಡಿಸಿದ್ರು ಅವರು. ಅದನ್ನೇ ದುರ್ಮಾರ್ಗ ಅಂತ ಕರೀತಾ, ಈ ಮಾತನ್ನು ಹೇಳೋ ಮೂಲಕವಾಗಿ ದುರ್ಮಾರ್ಗ ಅಂತ ಕರ. ಇನ್ನು ಮುಂದೆ ಹೇಳ್ತಾಳು, ಪೂರ್ತಿ ಮುಗಿದಿಲ್ಲ ಅದಿನ್ನು. ಜ್ಞಾನ ಕರ್ಮ 75% 100% ಜ್ಞಾನನೇ ಮೋಕ್ಷಕ್ಕೆ ಸಾಧನ. ಮೋಕ್ಷಕ್ಕೆ ಸಾಧನ ಅಂದರೆ ಜ್ಞಾನನೇ ಆಗಬೇಕು, ಅವ್ರು ಬೇರೆ ದಾರಿನೇ ಇಲ್ಲ. ಅಪರೋಕ್ಷ ಜ್ಞಾನ ಬರಲಿಕ್ಕೆ ಏನು ಬೇಕು, ಪರೋಕ್ಷ ಜ್ಞಾನ ಬೇಕು. ಪರೋಕ್ಷ ಜ್ಞಾನ ಯಾವಾಗ ಬರುತ್ತೆ, ಅಂತಃಕರಣ ಶುದ್ಧಿ ಆದರೆ. ಅಂತಃಕರಣ ಶುದ್ಧಿ ಯಾವಾಗುತ್ತೆ, ನಮ್ಮ ನಿತ್ಯ ಕರ್ಮಾನುಷ್ಠಾನ ಸರಿಯಾಗಿ ಮಾಡಿದರೆ. ಸರಿಯಾಗಿ ಮಾಡಬೇಕು, ಮತ್ತೆ ಇನ್ನೇನು ಮಾಡಬೇಕು, ಅದನ್ನು ಫಲಾಪೇಕ್ಷೆಯಿಲ್ಲದೆ ಮಾಡಬೇಕು. ಮತ್ತೇನು ಮಾಡಬೇಕು, ಕೃಷ್ಣಾರ್ಪಣ ಬುದ್ಧಿಯಿಂದ ಮಾಡಬೇಕು. ಅವಾಗ ಯಾವುದಕ್ಕೆ ಕಾರಣ ಆಗುತ್ತದೋ, ಅಂತಃಕರಣ ಶುದ್ಧಿ, ಪರೋಕ್ಷ ಜ್ಞಾನ, ಅಪರೋಕ್ಷ ಜ್ಞಾನ, ಮುಂದೆ ಹರಿಪ್ರಸಾದ, ಆಮೇಲೆ ಮೋಕ್ಷ. ಸ್ಟೆಪ್ಸ್ ಇದು. ಅದು ವಾದಿರಾಜ ಸ್ವಾಮಿ ಯುಕ್ತಿ ಮಲ್ಲಿಕಾದಲ್ಲಿ ಇದು ಸಾಧನ ಸೋಪಾನ ಅಂತ ಹೇಳ್ತಾರೆ. ಸಾಧನ ಸೋಪಾನ, ನಾವು ಮಾಡ್ತಕ್ಕಂಥ ಹೇಳಿದ್ರೆ ಸಂಧ್ಯಾವನ್ನೇ ಆಗ್ಬೋದು, ನಿದ್ರೆ ಮಾಡ್ಬೋದು. ನಿದ್ರೆ ಕೂಡ ಯಾತಕ್ಕೆ ಮಾಡಿದವನೀಗ, ನಿದ್ರೆ ಮಾಡದೆ ಹೋದರೆ ಧ್ಯಾನ ಮಾಡೋಕ್ಕೆ ಬರೋದಿಲ್ಲ ಸರಿಯಾಗಿ, ಅದಕ್ಕೆ ಅಪ್ಲೈ ಮಾಡಿಕೊಂಡ. ಅರ್ಥ ಆಯ್ತಾ, ವರ್ಕರ್ಸ್ಗೆ ಯಾಕೆ ರಜಾ ಕೊಡ್ತಾರೆ, ರಜಾ ಕೊಡದೆ ಹೋದ್ರೆ ಎಫಿಷಿಯನ್ಸಿ ಕಡಿಮೆ ಆಗುತ್ತೆ ಅಂತೇಳಿ. ಅವತ್ತು ರಜಾ ಕೊಟ್ಟಾಗ ಏನು ಮಾಡಿ, ರಿಲ್ಯಾಕ್ಸ್ ಆಗೋದ್ರಿಂದ ಎಫಿಷಿಯನ್ಸಿ ಬರೋದು. ತುಂಬ ಹೀಟ್ ಆದ ಕಾರ್ ನಿಲ್ಲಿಸ್ಬಿಡ್ತಾರೆ, ನಿಲ್ಲಿಸ್ತಾ ಹೋದ್ರೆ ಪ್ರಯಾಣ ನಿಂತು ಹೋಗ್ತಾಯಿತ್ತು. ನಿಲ್ಲಿಸಿದ್ದಕ್ಕೆ ಮುಂದೆ ಅದು ಹೊಲಕ್ಕೆ ಅನುಕೂಲ ಆಯಿತು. ಸರ್ ನಿಲ್ಲಿಸಿದ್ದು ಕೂಡ ಯಾವುದಕ್ಕೆ ಉಪಯೋಗ, ಈಗ ಮುಂದೆ ಪ್ರಯಾಣಕ್ಕೆ ಕರ್ಕೋ. ಅರ್ಥ ಆಯ್ತಾ, ಈಗ ಅಲ್ಲಿ ಪೆಟ್ರೋಲ್ ಹಾಕ್ತು, ಸುಮ್ಮನೆ ಪೆಟ್ರೋಲ್ ಹಾಕ್ತಾನಾ, ಗುರಿ ಮುಟ್ಟಬೇಕು ಅಂತ ಪೆಟ್ರೋಲ್ ಹಾಕ್ತಾ. ಅರ್ಥ ಆಯ್ತಾ, ಏನೇನು ಮಾಡ್ತಾನೆ ಎಲ್ಲ ಯಾವುದಕ್ಕೆ ಕಾರಣ, ಅದು ಗುರಿ ಮುಟ್ಟಬೇಕು. ಗುರಿ ಅಂದರೆ ಏನು, ಅಪರೋಕ್ಷ ಜ್ಞಾನ. ಅಪರೋಕ್ಷ ಜ್ಞಾನಕ್ಕೆ ಸಾಧನ ಆಗಬೇಕು. ಅದಕ್ಕಾಗಿ ನಾವು ಪ್ರತಿಯೊಂದು ಆ ದೃಷ್ಟಿ ಇಟ್ಕೊಂಡು ಮಾಡಿದರೆ ಮಾತ್ರ ಸಿದ್ಧಿನೇ ಹೊರತು ಇಲ್ಲ, ಹೋದ್ರೆ ಇಲ್ಲ. ಅದಕ್ಕೆ ಹೇಳಿದ್ದು. ಕರ್ಮ ಅಂದ್ರೆ ಏನಂತ ಹೇಳಿದ್ರೆ ಈಗ ಸದಾಚಾರ ಸ್ಮೃತಿ ಇದೆ, ಅದಿಷ್ಟು ಕರ್ಮ. ಸ್ಮೃತ್ವಾ ವಿಷ್ಣು ಸಮುತ್ಥಾಯ ಕೃತ ಶೌಚೋ ಯಥಾವಿಧಿ. ಸದಾಚಾರ ಸ್ಮೃತಿ ಆಚಾರ ಬರೆದಿದ್ದೆ ಅದಕ್ಕೆ. ಏನು ನಿತ್ಯ ಕರ್ಮ ಅಂತ ಒಂದಿದೆ, ನಿತ್ಯ ಕರ್ಮ ಅದಿಷ್ಟು ಮಾಡಬೇಕು. ಹೇಳೋದು ಮಲಗೋದು ಕೂಡ ಸ್ವಪೇ ಧ್ಯಾಯನ್ ಜನಾರ್ದನ. ದೇವರು ಧ್ಯಾನ ಮಾಡ್ತಾ ಮಲಗಿದ, ಮಲಗಿದ ಮಧ್ಯೆ ಮಧ್ಯೆ ಅಂತರಾಲೆ ತಥೋ ಬುದ್ಧ್ವಾ ಸ್ಪರೇತ ಬಹುಶೋ ಹರಿಂ. ಅದೆಲ್ಲ ಯಾವುದಕ್ಕೆ ಸಾಧನ ಆಯ್ತೀಗ? ಎಲ್ಲ ಪುರುಷ ಜ್ಞಾನ ಸಾಧನ. ಈ ಸ್ಕೂಲಿಗೆ ಪರೀಕ್ಷೆಗೆ ಹೋಗ್ಬೇಕಾದ್ರೆ ಅವನು ಊಟ ಮಾಡಬೇಕು, ಇದು ಮಾಡಬೇಕು, ವೆಹಿಕಲ್ ಬೇಕು, ಡ್ರೆಸ್ ಮಾಡಿಕೊಂಡ, ಅಲ್ಲಿ ಹೋದ, ಕುತ್ಕೊಂಡ, ಪೆನ್ನು ಪೇಪರು ಎಲ್ಲ ಪ್ರತಿಯೊಂದು ಅವ್ರು ಕೌಂಟ್ ಆಯ್ತು ಅವ್ರು ಬರೀಲಿಕ್ಕೆ. ಆದರೆ ಒಂದು ಬಿಟ್ಟಿದ್ರೆ ಭಾರಿ ಚೆನ್ನಾಗಿ ಹೋಗಿ ಮನೆ ಕುತ್ಕೊಂಡ್ಬಿಟ್ರೆ ಎಲ್ಲ ಓದ್ಬಿಟ್ಟಿದ್ದಾರೆ, ಎಲ್ಲ ಬಾಯಿಲೆ ಬರುತ್ತೆ, ಮನೆ ಕುತ್ಕೊಂಡ್ಬಿಟ್ಟ ಪರೀಕ್ಷೆ ಹೋದ್ಮೇಲೆ ಏನಾಯ್ತು ಅಲ್ಲಿಗೆ ಫೇಲ್ ಆಗೋದು. ಅದಕ್ಕೆಲ್ಲ ಕುತ್ಕೊಂಡು ಬರೋದ, ಅದು ಉಪಯೋಗ ಇಲ್ಲ. ಎಲ್ಲಿ ಕುತ್ಕೊಂಡು ಬರಿಬೇಕು ಅವನು? ಯಾವ ಜಾಗ ಕೊಟ್ಟರೆ ಅಲ್ಲೇ ಅದೇ ಕಾಲೇಜು ಅದೇ ಸೆಂಟರು ಅದೇ ಜಾಗ, ಅಲ್ಲಿ ಕುತ್ಕೊಂಡೇ ಬರಿಬೇಕು. ಮತ್ತು ಪೇಪರ್ ಕಿತ್ಕೊಳ್ಳೋಕೆ ಹೋಗ್ಬಾರ್ದು, ಕೊಟ್ಟಾಗಿ ಇಸ್ಕೋಬೇಕು ಅದನ್ನು. ಇದು ಹಿಡಿದ ಮತ್ತೆ ಹೊರಗೆ ಗೆಟ ಹುಟ್ಟಿದ್ರೆ ಕರೆ ಮುಗಿದು, ವರ್ಷ ಹಾಳಾಯ್ತು. ಅದೆಲ್ಲ ಯಾವುದಕ್ಕೆ ಕೌಂಟ್ ಆಯ್ತದ? ನಾನು ಪಾಸ್ ಆಗಲಿಕ್ಕೆ ಕಾಂಟ. ಇಲ್ಲಿ ಪಾಸ್ ಆಗೋ ಸಂಸಾರದಿಂದ ಪಾಸ್ ಆಗಿಬಿಡು, ದಾಟಿ ಹೋಗ್ಬಿಡ್ಬೇಕು. ಅದಕ್ಕೆ ಪ್ರತಿಯೊಂದು ಕೆಲಸ, ಮಲಗುವಾಗಲಿ, ಹೇಳುವಾಗಲಿ, ಕುಳಿತು ಮಾತಾಡೋದಲ್ಲಿ, ಮಕ್ಕಳ ಆಡಿಸುವಾಗ ಎಲ್ಲ ಅದಕ್ಕೆ ಹೇಳಿದ್ದು. ಮಾಡ್ತಕ್ಕಂಥ ಪ್ರತಿಯೊಂದು ಕಾರ್ಯ ಭಗವತ್ ಪ್ರೀತಿಗೆ ಸಾಧನ. ಇದು ಎಷ್ಟು ಬ್ರಾಡ್ ಕಾನ್ಸೆಪ್ಟ್ ಇದೆ. ಅದು ಬೇರೆ, ಅರ್ಪಣೆ ಬೇರೆ. ಈಗ ಕರ್ಮಾಚರಣೆ ಯಾವುದು ಅಂದರೆ ಮಾಡೋದೆಲ್ಲ ಕರ್ಮಾಚರಣೆ, ಏನೇನು ಮಾಡ್ತೇವೆ ಕರ್ಮಾಚರಣೆ. ಅದರಲ್ಲೂ ಕೂಡ ಏನು ನಿತ್ಯ ಕರ್ಮಗಳು ಬೇರೆ, ಸಂಧ್ಯಾವಂದನೆ ಇತ್ಯಾದಿ ಕಾರ್ಯಗಳು ಬೇರೆ, ಭೋಜನಾದಿಗಳು ಬೇರೆ, ವಿಶ್ರಾಂತಿ ಮೊದಲಾದವುಗಳು ಬೇರೆ, ಸಂಸಾರಿ ಆದರೆ ಮಕ್ಕಳನ್ನು ಆಡಿಸೋದು ಅವೆಲ್ಲ ಬೇರೆ. ಅಂಗಡಿ ಸಾಮಾನು ತರಲಕ್ಕೆ ಹೋದ ಈ ಮಧ್ಯೆ ಪ್ರಾವಿಷನ್ ತರಲಕ್ಕೆ ಹೋದ, ಅದು ಯಾವುದಕ್ಕೆ ಸಾಧನ? ಅಪ್ರೋಷ ಜ್ಞಾನಕ್ಕೆ ಸಾಧನ. ಅದಕ್ಕೆ ಅದರಿಂದ ತಂದು ಅಡುಗೆ ಮಾಡಿ ದೇವ್ರ ನೈವೇದ್ಯ ಮಾಡಿ ಆ ಪ್ರಸಾದ ತಗೊಂಡು ಎಷ್ಟು ಲಿಂಕ್ ಇದೆ ಅದು ಅರ್ಥ ಆಯ್ತಾ? ಈಗ ಪ್ರತಿಯೊಂದು ಅರ್ಥದಲ್ಲೂ ಕೂಡ ಏನ ರಿಕ್ಷಾದಲ್ಲಿ ಕುತ್ಕೊಂಡಿರ್ತಾನೆ. ಯಾರಾಗ ಎಲ್ಲಿಗೆ ಹೋಗ್ತಿರೋ ಬದರಿಗೆ ಅಂತ, ರಿಕ್ಷಾದಲ್ಲಿ ಬದರಿಗೆ ಹೋಗ್ತಿದ್ದಾನೆ ಅವನು. ಎಲ್ಲಿಗೆ ಹೋಗ್ತಾನೆ? ರಿಕ್ಷಾದಲ್ಲಿ ಕುತ್ಕೊಂಡು ಸ್ಟೇಷನ್ಗೆ ಹೋಗಿ ಅಲ್ಲೇ ಸೇರ್ತಿ, ಅದು ಒಂದು ಮರುದಿಸಿದ ಬದಲಿಗೆ ಹೋಗಲ್ಲ, ಎಲ್ಲ ಎಷ್ಟೋ ರೂಟ್ ಇದೆ, ಮುಟ್ಕೊಂಡು ಅಲ್ಲಿಗೆ ಹೋಗ್ತಾರೆ. ಬಟ್ ಹೇಳೋದು ಮಾತ್ರ ಯಾರು ಸಿಕ್ಕರೆ ಅಂತ ಹೇಳ್ತಾರೆ, ಬದರಿಗೆ ಹೋಗ್ತಾಯಿದ್ದೀರಿ ಟಾಟಾ ಅಂತಿರ್ತಾನೆ. ಅದೇ ಆಪರೇಷನ್ ಜ್ಞಾನಕ್ಕೋಸ್ಕರ ಮಾಡ್ತಿದ್ದೇನೆ, ಆ ಲಿಂಕ್ ಇರಬೇಕು. ಅದು ಬಿಟ್ಟು ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಹೊರಟೋಯ್ತು. ಆ ಕಾಲಕ್ಕೆ ಹೋದ ಟಿಕೆಟ್ ಮರೆತು ಹೋದ ಬಂದ ವಾಪಸ್, ಏನೋ ಬಂದ ಬಿಟ್ಟು ಹೋದ ಬಂದ, ಎಲ್ಲ ವೇಸ್ಟ್ ಆಯ್ತು, ಮಾಡಿದ್ದೆಲ್ಲ ವ್ಯರ್ಥ ಆಗಿ. ಆ ಊಟ ಮಾಡಿ ಏನೇನೋ ಮಾಡ್ಕೊಂಡು ಹೋಗಿದ್ದ ಪಾಪ, ಎಲ್ಲ ಪ್ಯಾಕಿಂಗ್ ಗೀಕಿಂಗ್ ಎಲ್ಲ ಹೊರಟೋಯ್ತು. ಆ ಒಂದು ಬಂದು ಮಿಸ್ ಮಾಡಿದ್ದಕ್ಕೆ ಎಲ್ಲ ಮಿಸ್. ಅದಕ್ಕೆ ಪ್ರತಿಯೊಂದು ಲಿಂಕ್ ತಪ್ಪಾರದು. ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕಾರ್ಯವೂ ಕೂಡ ಭಗವತ್ ಪೂಜೆ ಆಗಬೇಕು. ಈ ರೀತಿ ಯಾರ್ಯಾರೂ ಹೇಳಲಿಲ್ಲ, ಶ್ರೀಮದ್ ಆಚಾರ್ಯ ಒಬ್ಬರೇನೆ ಸ್ಪಷ್ಟವಾಗಿ ತಿಳಿಸಿದ್ರು. ಅಲ್ಲ ಅಲ್ಲ ಅಲ್ಲ, ಚಿಂತೆ ಆಕೃತಿ ಪ್ರತಿ ಕಾರ್ಯದಲ್ಲೂ ಚಿಂತನೆ ಮಾಡಬೇಕು. ಅದಕ್ಕೆ ಮಕ್ಕಳ ಆಡಿಸುವಾಗ ದೇವಕ್ಕೆ ತನಯನ ಸ್ಮರಿಸಿತಿ ಹ ಮಾಡಿದಳು, ಅಕ್ಕರದಿ ನಡೆಯುವಾಗ ದೇವಕ್ಕೆ ತನಯನ, ಎಲ್ಲದಕ್ಕೂ ಅನ್ವಯ. ಏನೇ ಕೆಲಸ ಮಾಡಬೇಕು, ಎಲ್ಲ ಮತ್ತೆ ದಾರಿಯಲ್ಲಿ ಹೋಗ್ತಾ ಇದ್ದೀರಿ ಆಫೀಸ್ಗೆ, ದಾರಿ ಸಿಗ್ತಾರೆ. ಅವ ಮಾತಾಡ್ತಾ ಮಾತಾಡ್ತಾ ಆಫೀಸ್ ಗುರಿ ಬಿಟ್ಟಿಲ್ಲ ನೀವೀಗ, ಗೊತ್ತಾಯ್ತು? ಏನೋ ಮಾತಾಡ್ತಾರ, ಬಂದೇ ಬಂದು ಆಫೀಸ್ಗೆ ಹೋಗ್ಬೇಕಾದ್ರೆ ಮತ್ತೆ ಆಮೇಲೆ ಸಿಗ್ತೀನಿ ಹೇಳಿ ಮುಂದೆ ಹೊರಟುಬಿಡ್ತಾರೆ ಅಷ್ಟೇ ಹೊರತು ಅದು ಗುರಿ ಬರೆಯೋದಿಲ್ಲ. ಅದರ ಮಾತಾಡಿ ಆಮೇಲೆ ಅಯ್ಯೋ ಬರ್ತೇ ಬಿಟ್ಟೆ ಆಫೀಸ್ಗೆ ಹೋಗೋದಂದ್ರೆ ಕತೆ ಮುಗೀತು. ಮನೇಲಿ ಇಟ್ಕೊಂಡೆ ಅವರು ಅಷ್ಟೇ, ಅವ್ರು ಏನು ಮಾಡ್ತಾರೆ ಆಫೀಸ್, ಆ ಸರಿ ಸಾಯಂಕಾಲ ನೋಡೋಣ ಅಂತ ಹೊರಟುಬಿಡ್ತಾರೆ. ಆಫೀಸ್ಗೆ ಅಂತ ಹೇಳಿದ ತಕ್ಷಣ ಏನು ಮಾಡ್ತಾರಂತ, ಏ ಅದೇನು ಮಹಾ ಇಲ್ಲಿ ನಿಂತ್ಕೊ ಅಂತ ಹೇಳೋದಿಲ್ಲ, ಹಾಗಿದ್ರೆ ಹೋಗು ಅಂತ ಹೇಳ್ತಾರೆ. ಅದು ಅಪರೋಕ್ಷ ಜ್ಞಾನಕ್ಕೆ ಅಂತ ಹೇಳೋದು, ಹರಿಪ್ರೀತಿಗೋಸ್ಕರ, ವಿಷ್ಣು ಪ್ರೀತ್ಯರ್ಥಂ. ಪ್ರತಿಯೊಂದು ಗುರಿ ಏನಾಗಿರಬೇಕು, ವಿಷ್ಣು ಪ್ರೀತಿಗೋಸ್ಕರನೇ ಇರಬೇಕು. ಅರ್ಥ ಆಯ್ತಾ? ಅದಕ್ಕೆ ದಾನ ಧರ್ಮ ಹೇಳಿ ಹೇಳೋದು ಕೊಡೋದು ಏನಾದರೂ ಮಾಡಿರಲಿ, ಆ ಸೀನ್ ಬಂತು ಜೋರಾಗಿ, ಅದು ಕೂಡ ಯಾವುದಕ್ಕೆ? ಬಿಕ್ಕುವಾಗ ಆಕಳಿಸುತ್ತಲ್ಲಿ ಅದಿಷ್ಟು ಕೂಡ ಯಾವುದಕ್ಕೆ ಕಾರಣ? ಬಿಕ್ಕಿದ ಸ್ವಲ್ಪ ರಿಲೀಫ್ ಸಿಕ್ತು, ಮತ್ತು ದೇವರು ಧ್ಯಾನ ಮಾಡೋಕೆ ಅನುಕೂಲ ಆಯ್ತು. ಅದು ಕೂಡ ಸಾಧನೆ. ಬರೀ ಬಿಕ್ಕೋದು ಕೂಡ ಉಪಯೋಗ ಇಲ್ಲ, ಬರೀ ಬಿಕ್ಕಿದ ಬರೀ ಆಕಳಿಸ್ದ ಏನು ಉಪಯೋಗ ಇಲ್ಲ. ಆಕಳಿಸೋ ಪರ್ಪಸ್ ಸ್ವಲ್ಪ ರಿಲೀಫ್ ಸಿಗ್ಲಕ್ಕೋಸ್ಕರ. ಭಗವಂತನ ಭಗವಂತ ಆಗಿದ್ದಾನೆ. ಇವತ್ತು ಪ್ರತಿಮೆ ನೋಡ್ತಿರ್ಬೇಕಾದ್ರೆ ದೇವರು ಹೀಗಿದ್ದಾನೆ ಅಂತ. ಪ್ರತಿಮೆನೇ ದೇವರಲ್ಲ, ತ ಪ್ರತೀಕೆ ನಹಿ ಸಹ, ಪ್ರತಿಮೆ ಆಕಾರ ಚಿಂತ. ಇವತ್ತು ಯಾರು ಫೋಟೋ ನೋಡ್ತೀರಿ, ಫೋಟೋನೇ ಅವರಲ್ಲ. ಬಟ್ ಉಪಯೋಗ ಏನಾಯ್ತು ನಿಮಗೆ ಅದರಿಂದ? ಅವ್ರು ಹೇಗಿದ್ದಾರೆ ಗೊತ್ತಾಯ್ತು. ಫೋಟೋ ಓ ನೀವೇನ ಫೋಟೋದಲ್ಲಿ ನೋಡಿದ್ದೆ ಅಂತ ಹೇಳ್ತಾರಲ್ಲ, ಹಾಗೆ ಫೋಟೋ ನೋಡಿದ ಪ್ರತಿ ಫೋಟೋ ಎಲ್ಲ ಪ್ರತಿಮೆ ಎಲ್ಲ ಫೋಟೋಗಳಿದ್ದಾಗಂತೆ, ಅವೇ ದೇವರಲ್ಲ, ಅದರೊಳಗೆ ದೇವರ ಸನ್ನಿಧಾನ. ಏನು ಜ್ಞಾನ? ಪ್ರತಿಮೆ ದೇವರ ಪ್ರತಿಮೆ, ದೇವರು ನೋಡಿ ಪ್ರತಿಮೆ ಇದೆ, ಪ್ರತಿಮೆನೇ ದೇವರಲ್ಲ, ಅದು ಸನ್ನಿಧಾನ ಇದೆ, ಇದೆಲ್ಲ ಇದ್ರೆ ಜ್ಞಾನ. ಪ್ರತಿಮೆನೇ ದೇವರು ಅಂದರೆ ಜ್ಞಾನ ಅಲ್ಲ ಮತ್ತೆ, ಗೊತ್ತಾಯ್ತು? ಅಲ್ಲಿ ಹೊರಟೋಯ್ತು. ಯಾವ ದೃಷ್ಟಿಯಲ್ಲಿ ಸರಿಯಾಗಿ ಯೋಚನೆ ಮಾಡಿದರೆ ಬಹಳ ಮುಖ್ಯವಾದ ಅಂಶ ಇದು. ತದರ್ಥಾನಾಂ ಧರ್ಮ ದೀತಾರಂಭೋನ ಧರ್ಮಾದಿ ಪ್ರತಿಪಾದನಾರ್ಥಂ. ಅವನು ಹೇಳಿದ ಜ್ಞಾನಕರ್ಮ ಎರಡೂ ಬೇಕಾದ್ರಿಂದಾಗಿನೇ ಗೀತೆಯಲ್ಲಿ ಜ್ಞಾನ ಒಂದೇ ಬಂದಿಲ್ಲ, ಕರ್ಮನೂ ಅಷ್ಟೇ ಹೇಳಿದ್ದಾರೆ 50-50 ಅಂತ. ಇನ್ನೊಬ್ಬ ವಾದ, ತದರ್ಥಾನಾಂ ಮನ್ವಾದಿ ಧರ್ಮಶಾಸ್ತ್ರಾಣಾಂ ಸನಕಾದಿ ಯೋಗಶಾಸ್ತ್ರಾಣಾಂಚ ಪ್ರತೀಕಾಲಂ ವಿದ್ಯಮಾನತ್ವಾತ್ ಇತ್ಯಾಚಕ್ಷತೆ. ಅದಕ್ಕೆ ಮನ್ವಾದಿ ಧರ್ಮಶಾಸ್ತ್ರಗಳು, ಸನಕಾದಿ ಯೋಗಶಾಸ್ತ್ರಗಳು ಸನಕಾದಿಗಳು ಬರೆದಂಥ ಯೋಗಶಾಸ್ತ್ರಗಳು ಎಲ್ಲವೂ ಕೂಡ ಪ್ರತಿಕಾಲವೂ ಅಷ್ಟೇ ಮುಖ್ಯ ಅಂತ ವಾದ ಮಾಡೋ ಜನ ಇದ್ದಾರೆ. ತದುಭಯಂ ನಿರಾಕರ್ತೋ ಮಾಹಾ, ಎರಡೂ ಸರಿಯಲ್ಲ. ಅವನೇನು ಹೇಳಿದ, ಮೊದಲವನೇನು ಹೇಳಿದ, ಅಪೃಷ್ಟ ಜ್ಞಾನ ಬರೋವರೆಗೂ ಕರ್ಮಾಚರಣೆ ಮಾಡಬೇಕು, ಅದನ್ನು ಮಾಡಬೇಕಾಗಿಲ್ಲ ಅಂತ ಅವನು ಹೇಳಿದ. ಇನ್ನೊಬ್ಬನೇ ಹೇಳಿದ, ಇಲ್ಲ, ಜ್ಞಾನ ಕರ್ಮ 50-50 ಯಾವಾಗಲೂ ಮಾಡ್ತಾನೆ ಇರಬೇಕು, ಎರಡೂ ಕೂಡ ಯಾವ ಕಾಲಕ್ಕೂ ಕೂಡ ಅಷ್ಟೇ ಗಮನ ಕೊಟ್ಟು ಮಾಡಬೇಕು ಅಂತ ಅವನು ಹೇಳಿದ. ಎರಡೂ ಸರಿಯಲ್ಲ, ಏನು ಮಾಡಬೇಕು, ಕರ್ಮಾಚರಣೆ ಮಾಡಿ ಜ್ಞಾನ ಬಂದು ಜ್ಞಾನದಿಂದ ಮೋಕ್ಷ ಅನ್ನೋದೇ ಸರಿಯಾದ ದಾರಿ ಅಂತ ಆಚಾರ್ಯ ಹೇಳಿದ ಕೊಟ್ಟಿದ್ದ. ಸಹಿ ಸಹ ಗೀತೋಕ್ತ ಧರ್ಮ ಬ್ರಹ್ಮಣ, ನಮಗೆ ಯಾತಕ್ಕೆ ಪೂರ್ವಪಕ್ಷ ಹೇಳಿ ನೆಡ್ತಾರೆ ಅಂದರೆ ಪ್ರಶ್ನೆ ಹಾಕಿ ಉತ್ತರ ಕೊಟ್ಟಾಗ ಏನಾಗುತ್ತೆ, ಉಷಿ ಕಟ್ಟಿಯಾಗುತ್ತೆ. ಸುಮ್ಮನೆ ಹೇಳ್ಕೊಂಡೋದ್ರೆ ಏನಾಗೋದಿಲ್ಲ, ಗೊತ್ತಾಗುತ್ತೆ. ಪ್ರಶ್ನೆ ಕೇಳಿದಾಗ ನಾವು ಅಲರ್ಟ್ ಆಗ್ತೀವಿ. ಪ್ರಶ್ನೆಗೆ ಉತ್ತರ ಕೊಟ್ಟಾಗ ಏನಾಗುತ್ತಾಗ, ಓ ಸರಿ, ಇನ್ನೊಂದು ಪ್ರಶ್ನೆ ಯಾರು ಕೇಳಿದ್ರು ತಕ್ಷಣ ಉತ್ತರ ಸಿಗ್ತದೆ. ಸುಮ್ಮನೆ ನರೇಷನ್ಗೂ ಪ್ರಶ್ನೋತ್ತರ ರೂಪ ಇರೋದಕ್ಕೂ ವ್ಯತ್ಯಾಸ ಇದೆ. ಅದಕ್ಕೆ ಆಚಾರ್ಯ ಪ್ರತಿ ಹಂತದಲ್ಲೂ ಕೂಡ ಒಂದು ಪ್ರಶ್ನೆಗೆ ಉತ್ತರ ಬರಹ ಬರೀತಾ ಹೋಗ್ತಾರೆ. ಸುಪರ್ಯಾಪ್ತ ತದುಭಯಂ ನಿರಾಕರ್ತು ಮಹಸಹಿ ಸಹ ಗೀತೋಕ್ತ ಧರ್ಮ ಬ್ರಹ್ಮಣ ಪದವೇದನೆ. ಪದಂ ಅಂದರೆ ಸ್ವರೂಪ, ಉತ್ತಮಾನಾಂ ಸ್ವರೂಪಂತೂ ಪಾದಶಬ್ದೇನ ಭಂಡ್ಯತೆ ಅಂತ ಹೇಳಿಬಿಟ್ಟಿದ್ದಾರೆ. ಪರಮಾತ್ಮನ ಸ್ವರೂಪ ಜ್ಞಾನಕ್ಕೆ ಸುಪರ್ಯಾಪ್ತ ಜ್ಞಾನಾತ್ ಪ್ರಾಗ್ ಅನುಷ್ಠಿತ, ಜ್ಞಾನಕ್ಕಿಂತ ಮುಂಚೆ ಅಪರೋಕ್ಷ ಜ್ಞಾನಕ್ಕಿಂತ ಮುಂಚೆ ಮಾಡೋ ಪ್ರತಿಯೊಂದು ಸಾಧನೆ ಕೂಡ ಅಪರೋಕ್ಷ ಜ್ಞಾನಕ್ಕೆ ಸಾಧನ. ಬ್ರಹ್ಮಣ ಪದವೇದನೆ ಜಾತೆ ಅನುಷ್ಠಿತಸ್ತು ಸುಪರ್ಯಾಪ್ತ, ಯಾವಾಗ ಪರಮಾತ್ಮನ ಬ್ರಹ್ಮಜ್ಞಾನ ಬಂತು ಅಲ್ಲಿ ಪೂರ್ಣ ಆಯಿತು. ಸುಪರ್ಯಾಪ್ತ ಮುಕ್ತಿ ಹೇತು ರೀತಿ ಅನುಗೀತಾ ಉಪಕ್ರಮೇ ಭಗವತೈವ ಉಕ್ತಂ. ಅದಾದ ಮೇಲೆ ಅಪರೋಕ್ಷ ಜ್ಞಾನ ಬಂದ ಮೇಲೆ ಮಾಡ್ತಕ್ಕಂಥ ಕರ್ಮಗಳು ಮೋಕ್ಷದಲ್ಲಿ ಆನಂದ ವೃದ್ಧಿಗೆ ಸಾಧನ. ಎರಡು ಭಾಗ, ಜ್ಞಾನ ಪೂರ್ವಕಾಲೀನ ಕರ್ಮಗಳು, ಜ್ಞಾನ ಉತ್ತರಕಾಲೀನ ಕರ್ಮಗಳು. ಜ್ಞಾನ ಬರೋದಕ್ಕಿಂತ ಮುಂಚೆ ಮಾಡೋ ಕರ್ಮಗಳೆಲ್ಲ ಜ್ಞಾನಕ್ಕೆ ಸಾಧನ, ಜ್ಞಾನ ಬಂದ ಮೇಲೆ ಮಾಡ್ತಕ್ಕಂಥ ಕರ್ಮಗಳೆಲ್ಲ ಮೋಕ್ಷದಲ್ಲಿ ಆನಂದ ವೃದ್ಧಿಗೆ ಸಾಧನ. ಎರಡು ಸರಿಯಾಗಿ ತಿಳ್ಕೊಂಡಿರ್ಬೇಕು. ಅದರಿಂದ ವಾದಿರಾಸಗಳು ದುಷ್ಟಾಂತ ಕೊಟ್ಟು ಹೇಳ್ತಾರೆ. ಹೇಳಬೇಕಾದ್ರೆ ಅಕ್ರೂರ ಕೃಷ್ಣನ ಕರ್ಕೊಂಡು ಹೊರಟ, ಕೃಷ್ಣನ ಜೊತೆಗೆ ಇದ್ದಾನೆ, ರಥದಲ್ಲಿ ಕೂತ್ಬಿಟ್ಟಿದ್ದಾನೆ. ಅಷ್ಟೊತ್ತಿಗೆ ಯಮುನಾ ನದಿ ಬಂತು ದಾರಿಯಲ್ಲಿ. ಸಂಧ್ಯಾಕಾಲ ಇಳ್ದ, ಸಂಧ್ಯಾ ವಂದನೆ ಮಾಡೋಕೆ ಶುರು, ಸ್ನಾನ ಮಾಡ್ದ, ಸಂಧ್ಯಾ ವಂದನೆ ಮಾಡ್ದ, ಎಲ್ಲ ಮಾಡ್ದ. ನೋಡಿದ್ರ ಅಪರೋಕ್ಷ ಜ್ಞಾನ ಸುಮ್ಮನೆ ಏನೋ ಆಗ್ತೀವಿ, ಏನೋ ಕೇಳಿಬಿಟ್ಟು ನೀವು ಜ್ಞಾನ ಏನು ತಿಳ್ಕೊಂಡ್ಬಿಟ್ಟಿರ್ತೀರಿ. ಕೃಷ್ಣ ಪಕ್ಕದಲ್ಲಿದ್ದಾನೆ, ಎದುರು ಕೂತಿದ್ದಾನೆ ಕೃಷ್ಣ, ಆದರೂ ಏನು ಬಿಡಲಿಲ್ಲ ಆತ, ಸ್ನಾನ ಸಂಧ್ಯಾ ವಂದನೆ ಬಿಡಲಿಲ್ಲ. ಸೊ ಅಪರೋಕ್ಷ ಜ್ಞಾನ ಬಂದ ಮೇಲೂ ಕೂಡ ಏನು ಮಾಡಬೇಕು, ತಮ್ಮ ನಿತ್ಯ ಕರ್ಮ ಅನುಷ್ಠಾನ ಮಾಡಲೇಬೇಕು, ಎಕ್ಸಿಬಿಷನ್ದ ಒಳಗೆ ಬರೋದಿಲ್ಲ. ಒಳ್ಳೆ ದುಷ್ಟಾಂತ ಕೊಟ್ಟು ಹೇಳ್ತಾ, ದೇವರು ನೋಡೋದಲ್ಲ, ಪಕ್ಕದಲ್ಲಿ ಇದ್ದಾನೆ ದೇವರು, ದೇವ್ರ ಜೊತೆ ಮಾತಾಡ್ತಿದ್ದಾನೆ. ಸಂಧ್ಯಾಕಾಲಕ್ಕೆ ಕೆಲಸ, ಕೃಷ್ಣ ಕೂಡ ನಾನಿದ್ದೆ ಯಾಕೆ ಹೋಗ್ತೀನಿ ಅಂತ ಹೇಳಿಲ್ಲ, ಹೋಗು ಅಂತ ಕಳಿಸ್ಕೊಟ್ಟ. ಕೆಲವರು ಕೇಳ್ಬೋದ, ಕೃಷ್ಣಗೆ ಸಂಧ್ಯಾನೆ ಮಾಡಲಿಲ್ಲ ಅಂತ ಕೇಳ್ಬೋದು, ಯಾಕೆ ಮಾಡಲಿಲ್ಲ, ಇನ್ನು ಉಪನಯನ ಆಗಿಲ್ಲ, ಇನ್ನು ಉಪನಯನ ಆಗಿಲ್ಲ ಕೃಷ್ಣನಿಗೆ, ಬಲರಾಮ ದೇವರು ಉಪನಯನ ಆಗಿಲ್ಲ, ಕೃಷ್ಣ ನಾರಾಯಣ ಬಿಟ್ಟುಬಿಡಿ. ಆದರೆ ಲೋಕದೃಷ್ಟಿಯಲ್ಲಿ ಮಾಡಬೇಕಾಗಿತ್ತು, ಯದ್ಯದಾಚಾರ್ಯ ಶ್ರೇಷ್ಠ ಮಾಡಬೇಕಾಗಿತ್ತು, ಮಾಡಲಿಲ್ಲ, ಉಪನಯನ ಆಗಿಲ್ಲ. ಬಲರಾಮ ದೇವರಂತೂ ಮಾಡಲೇಬೇಕಲ್ಲ, ಅವ್ರು ದೇವರಲ್ಲ, ಅವ್ರು ಯಾಕೆ ಮಾಡಲಿಲ್ಲ ಅಂದರೆ ಉಪನಯನರು ಉಪನಯನ ಆಗಿಲ್ಲ ಇನ್ನು ಕೂಡ. ಉಪನಯನ ಆದಮೇಲೆ ಅದು ಶುರುವಾಗೋ, ಉಪನಯನಕ್ಕಿಂತ ಮುಂಚೆ ಯಾರಿಗೆ ಬಂಧನ ಇಲ್ಲ, ಅದು ತಾನೇ ಹೇಳ್ತಾರೆ, ಲೋಕ ಶಿಕ್ಷಣಕ್ಕೋಸ್ಕರ ಮಾಡ್ತೇನೆ ಅಂತ ಹೇಳ್ತಾರೆ. ಆದ್ದರಿಂದ ಆ ಮಟ್ಟಿಗೆ ತೋರಿಸ್ಕೊಳ್ಳಲಿ, ಯಾಕಂದ್ರೆ ಉಪನಯನ ಆಗಿಲ್ಲ ಅದರಿಂದಾಗಿದೆ. ಇದು ಅರ್ಥ ಮಾಡಿ ಪ್ರತಿ ಅರ್ಥದಲ್ಲೂ ಕೂಡ ಅಂದು ಏನು ಮಾಡಬೇಕು ಏನು ಬಿಡಬೇಕು ಗೊತ್ತಾಗುತ್ತೆ. ಅಷ್ಟು ನೋಡಿದ ಮೇಲೆ ಇದೆಲ್ಲ ಈಗ ಭಾಗವತದ ಉಪಯೋಗ ಏನಾಯಿತು ಅಂದರೆ, ಬರೀ ಥಿಯರಿ ಓದ್ಬಿಟ್ಟಾಗ ಏನಾಗ್ತಿತ್ತು ನಮಗೆ, ಜ್ಞಾನ ಬಂದಮೇಲೂ ಕರ್ಮ ಮಾಡಬೇಕು ಅಂತ ಹೇಳ್ತಾರೆ, ಆನಂದವನ್ನು ಕಾರಣ ಅಂತ ಹೇಳ್ತಾರೆ. ದೃಷ್ಟಾಂತ ಯಾವುದಿದೆ ಈಗ ಅಂಥದ್ದು ಅಂತ ಕೇಳಿದರೆ ವಕ್ರವನ್ನು ದೃಷ್ಟಾಂತ ಸಿಕ್ಕ ತಕ್ಷಣ ನಮಗೆ ಅರ್ಥ ಆಯ್ತು, ಓ ಇದು ಕ್ಲಿಯರ್ ಕೇಸ್, ಡೌಟ್ಗೆ ಹೆಸರು ಕೂಡ ಬರೋದಿಲ್ಲ, ಆಗ ನಮಗೆ ಮಾಡಲೇಬೇಕು ಅಂತ ಜ್ಞಾನ ಬಂತು. ಹಾಂ, ನಕರ್ಮಣ ಶಬ್ದಕ್ಕೆ ಏನರ್ಥ, ಕೇವಲ ಕರ್ಮಣ, ಕೇವಲ ಕರ್ಮಣ, ಕರ್ಮಾಚರಣೆ ಮಾಡಿದ ಕೃಷ್ಣಾರ್ಪಣ ಬುದ್ಧಿನೇ ಇಲ್ಲ, ಮೋಕ್ಷ ಸಾಧನ ಆಗಲಿಲ್ಲ, ಕರ್ಮ ಏನಾಗಬೇಕು ಅಂತ. ಹಾಂ, ಆಗಲ್ಲ ನಕರ್ಮಣ ಅಂತೇಳಿ, ಹಾಗಿದ್ರೆ ಇಷ್ಟೇ, ಹಾಗಿದ್ದರೆ ಆಫೀಸ್ಗೆ ಅಲ್ಲ, ಹಾಗೆ ಅದೇ ಅದೇ ಅದೊಂದೇ ಕಡೆ ಬೇಕಾಷ್ಟು ಬಂದಿದೆ, ನಾಯ ಮಹಾತ್ಮ ಪ್ರವಚನ ಏನ ಲಭ್ಯ, ಈ ಪ್ರವಚನಕ್ಕೆ ಬಂದಿದ್ದೀರಿ, ಉಪನಿಷತ್ ಪ್ರವಚನ ಸಿಗೋದಿಲ್ಲ ಅಂತ ಹೇಳ್ಬಿಟ್ಟಿದೆ. ಪ್ರವಚನ ಲಭ್ಯ, ನಾನು ಬರೀ ಪ್ರವಚನದಿಂದ ಸಿಗೋದಿಲ್ಲ, ಪ್ರವಚನ ಯಾವುದಕ್ಕೆ ಬರಬೇಕದು, ಅಪರೋಕ್ಷಗಳ ಸಾಧನ ಆಗದೆ ಹೋದರೆ ಉಪಯೋಗ ಇಲ್ಲ. ಪ್ರತಿಯೊಂದು ಕೂಡ ಭಾರಿ ಓದಿಬಿಟ್ಟಪ್ಪ, ಔಟ್ ಆಫ್ ಸಿಲೆಬಸ್, ಅದು ಕೊನೆಗೆ ಓದಿ ಬರದ ಎಲ್ಲ ಮಾಡಿಕೊಂಡ, ಏನು ಬಾಯ್ಪಾಠ ಮಾಡಾಕ್ಬಿಟ್ಟಪ್ಪ, ಅವ ಅದು ಓದ್ದೆ ಓದ್ದೆ ಜೊತೆಗೆ, ಆದರೆ ಹೇಳಿದ್ರೆ ಔಟ್ ಆಫ್ ಸಿಲೆಬಸ್ದಲ್ಲಿ ಇಲ್ಲೇ ಇಲ್ಲ, ಕೊನೆಗೆ ಏನಾಯ್ತು, ಅದು ಫೇಲ್. ಅದ್ರದ್ದು ಯಾವುದು ನಿಷಿದ್ಧ ಅದನ್ನು ಮಾಡಿದ್ರೆ ಪ್ರಯೋಜನ ಇಲ್ಲ, ಯಾವುದು ವಿಹಿತ ಅದನ್ನು ಬಿಟ್ಟರೂ ಪ್ರಯೋಜನ ಇಲ್ಲ, ಯಾವುದು ಅತಿವಿಹಿತ ಅದು ಯಾವ ಕಾಲಕ್ಕೂ ಬಿಡಾಗಿಲ್ಲ, ಅದು ಕರ್ಮದಲ್ಲೂ ತಾರತಮ್ಯ. ಅದು ರೀತಿ ಮಾಡಿದರೆ ಮಾತ್ರ ಸಾಧ್ಯ, ಹೇಳಿಲ್ಲ ನೀಟಾಗಿ ಬರದ ಸಬ್ ಬಿಟ್ಟೆ ಮಾಡಲಿಲ್ಲ, ಏನು ಉಪಯೋಗ ಅದರಿಂದ, ನೀಟಾಗಿ ಬರೋದು ಕೂತ್ಕೊಂಡು 3 ತಾಸು ಒಂದು ಅಕ್ಷರ ಹಾಗೆ ಹೇಗಿದೆ ಅಕ್ಷರಗಳು ಅಂದರೆ ಪಿಂಟೆ ಅಕ್ಷರ ಇದೆ, ಅಷ್ಟು ಚೆನ್ನಾಗಿ ಬರೆದಿದೆ ನಾನು, ಪಾಪ ಭಾರಿ ಖುಷಿ ಆಯ್ತು, ಇಷ್ಟು ಚೆನ್ನಾಗಿ ಬರೆದೇನೆ ಯಾಕೆ ಕೊಡಬೇಕು, ಸಬ್ಮಿಟ್ ಮಾಡಬೇಕಂತ ಮನೆಗೆ ಹೋಯ್ದುಬಿಟ್ಟೆ, ಇಷ್ಟು ಕಷ್ಟಪಟ್ಟು ಬರೆದಿದ್ದೇನೆ, ಎಷ್ಟು ಚೆನ್ನಾಗಿ ಬರೆದಿದ್ದೇನೆ, ಸಬ್ಮಿಟ್ ಮಾಡೋದು ಮನೆಗೆ ಹೋಯ್ದುಬಿಟ್ರೆ ಫೇಲು, ಸಬ್ಮಿಟೇ ಮಾಡಿಲ್ಲ ಅಂದರೆ ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡೋಕೆ ಇಲ್ಲ ಅವನು. ಅರ್ಥ ಆಯ್ತಾ? ಈಗ ಅದು ಅದು ಅಂತ ಅದಕ್ಕೆ ಹೇಳಿದ್ರು, ಬರೀ ಬರೆದ್ರೆ ಸಾಲದು, ಬರೀ ಕರ್ಮ ಮೋಕ್ಷದ ಸಾಧನ ಅಲ್ಲ. ಏನಾಗಬೇಕಾಗಿತ್ತು? ಕೃಷ್ಣಾರ್ಪಣ ಒಪ್ಪಿಸ್ಬೇಕಾಗಿತ್ತು, ಒಪ್ಪಿಸಲಿಲ್ಲ. ಅದು ಕರ್ಮ ಯೋಗ ಆಗಲಿಲ್ಲ. ಕರ್ಮ ಏನಾಗಬೇಕದು? ಯೋಗ ಆದಮೇಲೆ ಜ್ಞಾನಕ್ಕೆ ಸಾಧನ. ಅದಕ್ಕೆ ಕರ್ಮಯೋಗ, ಕರ್ಮ ಅಲ್ಲಿ ಕರ್ಮಯೋಗ ಅಂತ ಕರೀತ ಇಲ್ಲಿ ನೋಡಿ. ಅದಕ್ಕೆ ಕರ್ಮದಿಂದ ಮೋಕ್ಷ ಅಲ್ಲ, ಕರ್ಮಯೋಗದಿಂದ ಜ್ಞಾನ, ಅದರಿಂದ ಮೋಕ್ಷ. ಡಿಫರೆನ್ಸ್ ಗೊತ್ತಾಯ್ತು? ಕರ್ಮ ಬೇರೆ, ಕರ್ಮಯೋಗ ಬೇರೆ. ಕರ್ಮ ಬಂಧಕ, ಕರ್ಮ ಬಂಧಕ, ಕರ್ಮಯೋಗ ತಾರಕ. ಡಿಫರೆನ್ಸ್ ಗೊತ್ತಾಯ್ತಾ? ಕರ್ಮ ಬಂಧಕ, ಕರ್ಮಯೋಗ ತಾರಕ. ಕರ್ಮಯೋಗ ಅಂದ್ರೆ ಏನಾಯ್ತು? ಈಗ ಕೃಷ್ಣಾರ್ಪಣ ಬುದ್ಧಿ, ಹರಿಸರ್ವೋತ್ತಮತ್ವ, ಕೃಷ್ಣಾರ್ಪಣ ಬುದ್ಧಿ, ಫಲಾಪೇಕ್ಷೆ ಬಿಡೋದೆಲ್ಲ ಯೋಗ. ಬರೀ ಕರ್ಮ ಇದು, ಅದು ಬರೀ ಕರ್ಮ ಮಾಡೋರು ಮೋಕ್ಷಕ್ಕೆ ಹೋಗ್ತೀವಿ ಅಂತ ಹೇಳ್ಕೊಂಡು ಸಾಧ್ಯನೇ ಇಲ್ಲ. ಅರ್ಥ ಆಯ್ತಾ? ಹಾಂ, ಅದು ನಿಷ್ಕಾಮ ಕರ್ಮ ಅಂದ್ರೆ ಒಂದೇ, ಕರ್ಮಯೋಗ ಅಂದ್ರೆ ಒಂದೇ. ಏನ ಅಲ್ಲ, ಅದಕ್ಕೇನೆ ಅದು ನೀವು ಹೇಳಬಾರ್ದು. ಯಾರು ಹೇಳಬೇಕಿತ್ತು ಅದನ್ನ? ಕೃಷ್ಣ ಹೇಳಬೇಕಾಯ್ತು. ಇಲ್ಲೇ ಕೂತೀನಿ ಯಾಕಯ್ಯ ಹೋದಿ ಅಂತ ಹೇಳಿಲ್ಲ. ಯಾಕೆ? ತಾನು ಹೇಳಿದ ಮಾತೇ ಸಂಧ್ಯಾನೆ ಮಾಡಬೇಕು ಅನ್ನೋ ಮಾತನ್ನ. ಅದಕ್ಕೋಸ್ಕರನೇ ಅಲ್ಲಿ ಹೋದ್ರು ಕೂಡ ಅಕ್ರೋ ಏನೋ ಬಿಡಲಿಲ್ಲ. ಕೃಷ್ಣ ಧ್ಯಾನ ಮಾಡ್ತಾನೆ ಮಾಡ್ದ, ಕೃಷ್ಣ ಲಿಂಕ್ ಇಟ್ಕೊಂಡೇ ಮಾಡ್ದ. ಅರ್ಥ ಆಯ್ತಾ? ಈಗ ಈ ಆಫೀಸರ್ಗಳನ್ನ ಕೂತ್ಕೊಂಡ್ಬಿಟ್ಟ, ಅವ್ನು ಹೇಳಿದ ಕೆಲಸ ಮಾಡ್ಕೊಂಬ. ಇಲ್ಲ ಸರ್, ನಿಮ್ಮದು ಕೂಡೋದು ಭಾರಿ ಪುಣ್ಯ ಅಂತ ಇಲ್ಲೇ ಕೊಡ್ತೀನಿ, ಏನು ಮಾಡ್ಬೇಕು ಅದಕ್ಕೆ? ಹೋಗಿ ಮರ ಕೆಲಸ ಮಾಡ್ಕೊಂಬ ಅಂತ ಹೇಳ್ತಾರೆ. ಎಲ್ಲ ಆಫೀಸರ್ಗಳು ಕೂತ್ಕೊಂಡ್ಬಿಟ್ಟೆ, ಕೆಲಸ ಏನಾಗೋದು ಮತ್ತೆ? ಅದು ಔಟ್ ಆಫ್ ಸ್ಟೇಷನ್, ಎಲ್ಲೋ ಕಳಿಸಿಬಿಡ್ತಾನೆ, 106 ಮೈಲ್ ದೂರ. ಆದರೆ ಅವ್ನು ಹತ್ರ ಇದ್ದಾಗ ಲೆಕ್ಕ, ಯಾಕೆ ಅದಕ್ಕೋಸ್ಕರ ಹೋಗಿದ್ದೆ. ಇನ್ನೊಬ್ರು ಹತ್ರ ಕೂತಿದ್ದಾರೆ, ಕೆಲಸನೇ ಮಾಡಿಲ್ಲ. ಇವನು ಸಸ್ಪೆಂಡ್ ಆಗ್ತಾರೆ, ಅವನಿಗೆ ಪ್ರಮೋಟ್ ಆಗ್ತಾನೆ. ಅರ್ಥ ಆಯ್ತಾ? ಹತ್ರ ಇರೋದು ಅಂದರೆ ದೇವ್ರು ಹೇಳಿದ ಕೆಲಸ ಮಾಡ್ಕೊಂಡು ಹತ್ರ ಇರಬೇಕೆ ಹೊರತು, ಎಲ್ಲೋ ಸುಮ್ಮನೆ ಮೆಕ್ಯಾನಿಕಲೇ ಹತ್ರ ಇದ್ದರೆ ಉಪಯೋಗ ಇಲ್ಲ. ಅದನ್ನು ಹೇಳಬೇಕು. ಅದನ್ನೇ ಶೇಷ ಕ್ಲೇಮ್ ಮಾಡಿದ್ದು ವೆಂಕಟೇಶ್ ಕಲ್ಯಾಣದಲ್ಲಿ. ಎಷ್ಟು ಹತ್ರ ಇದ್ದೆ ನಾನು ವಾಯು, ಅದಕ್ಕೆ ನಾನು ಭಾರಿ ಶ್ರೇಷ್ಠ ಅಂತೇಳಿ. ಹತ್ರ ಇದ್ದರೆ ಉಪಯೋಗ ಇಲ್ಲ. ಏನಿರಬೇಕು? ಎಷ್ಟು ಜನ ಮಠದ ಪಕ್ಕದಲ್ಲೇ ಇರ್ತಾರೆ, ಮಠ ಜನ್ಮದಲ್ಲೇ ಹೋಗೋದಿಲ್ಲ, ದೇವಸ್ಥಾನದ ಪಕ್ಕದಲ್ಲೇ ಹೋಗೋದಿಲ್ಲ. ಕ್ಲಬ್ ಹುಡುಕೊಂಡು ಹೋಗಿರ್ತಾರೆ, ಮತ್ತೆ ಕ್ಲಬ್ ಎಲ್ಲೋ ಹುಡ್ಕೊಂಡು ಹೋಗ್ತಾನೆ. ತಕ್ಕ ದೇವಸ್ಥಾನಕ್ಕೆ ಹೋಗೋದಿಲ್ಲ, ಅದೇನು ಉಪಯೋಗ ಆಯ್ತು? ದೇವಸ್ಥಾನ ಮನೆ ಮಾಡಿ ಅವನು ಯಾರು ಎಷ್ಟೋ ಜನ ಹೇಳ್ತಾರೆ. ಗಂಗಾ ಕಾಶಿಯಲ್ಲಿ ಎಷ್ಟು ಜನ ಗಂಗಾ ಸ್ನಾನ ಮಾಡೋದಿಲ್ಲ, ಉಡುಪಿಯಲ್ಲಿ ಎಷ್ಟು ಜನ ಬದ್ಧ ಸ್ನಾನ ಮಾಡೋದಿಲ್ಲ ದಿವಸ. ಮತ್ತೆ ಬೆಂಗಳೂರಲ್ಲಿ ಕಷ್ಟಪಟ್ಟು ಮಾಡೋರು ಇರ್ತಾರೆ, ಎಲ್ಲಿಂದ ಬರ್ತಾರೆ, ಡೆಲ್ಲಿಯಿಂದ ಬಂದು ಮಾಡ್ತಾರೆ, ಅಲ್ಲಿದ್ದೇ ಮಾಡೋದಿಲ್ಲ. ಸೊ ಯಾರು ಪುಣ್ಯವಂತರು? ಈಗ ಉಪಯೋಗ ಮಾಡ್ಕೊಂಡು ಪುಣ್ಯ ಆಯಿತು, ಅದು ಎದುರಿಗಿದ್ದ ಮಾತ್ರಕ್ಕೆ ಸಾಲದು. ಅದಕ್ಕೇನೆ ನಾವು ಇದ್ದ ಕಾಲದ ಕೂಡ ನಮ್ಮ ನಮ್ಮ ಕರ್ಮಾಚರಣೆ ಮಾಡೋದು ಮುಖ್ಯ. ಅಕ್ರೂರ ಹಾಗೆ ಮಾಡಿರೋದ್ರಿಂದ ಸರಿ, ಸುಪರ್ಯಾಪ್ತ. ಅಂದರೆ ಎಷ್ಟು ಬೇಕಾಗಿ ಅಂತ ಜ್ಞಾನ ಬೇಕು. ಜ್ಞಾನ ಅದಕ್ಕೆ ಮೊದಲು ಅಪರ ಜ್ಞಾನಕ್ಕೆ ಏನಂತ ಕರೆದ್ರು ನಾವೀಗ? ಅಪರೋಕ್ಷ ಜ್ಞಾನ ಅಂತ ಕರೆದು. ಬರೀ ಕರ್ಮ ಮಾಡೋಕ್ಕೆ ಏನು ಬೇಕಿಲ್ಲ, ಅಪರೋಕ್ಷ ಜ್ಞಾನ ಬೇಕಿಲ್ಲ. ಆದರೆ ಅಪರೋಕ್ಷ ಜ್ಞಾನ ಬಂದೇ ಮಾಡೋ ಕರ್ಮದ ರೀತಿ ಚೇಂಜ್ ಆಗುತ್ತೆ ಅಷ್ಟೇ ಹೊರತು, ಇವತ್ತು ಏನು ಮಾಡದೆ ಹೋದರೆ ಜ್ಞಾನ ಬರೋರಿಗೆ ಕರ್ಮ ಇಲ್ಲ, ಕರ್ಮ ಜ್ಞಾನ ಇಲ್ಲ, ಎರಡೂ ಹೋಯ್ತು ಕೊನೆಗೆ. ಗೊತ್ತಾನೆ? ಗೊತ್ತಿದ್ದಷ್ಟೇ ಬರೀ ಅಂತಾರಲ್ಲ, ಹಾಗೆ ತಿಳ್ಕೊಂಡು ಹಾಗೆ ಮಾಡ್ತಾ ಹೋಗೋದು. ಅದು ಅಪರೋಕ್ಷ ಜ್ಞಾನಕ್ಕೆ ಕಾರಣ. ನಿಮ್ಗೆ ಯಾವ ಪ್ರಾಬ್ಲಮ್ ಬರ್ತಿತ್ತು ಅಂದರೆ ಅಪರೋಕ್ಷ ಜ್ಞಾನ ಬರೋದವ್ರತು ಕರ್ಮ ಮಾಡೋಂಗಿಲ್ಲ, ಕರ್ಮ ಮಾಡೋದು ಅಪರೋಕ್ಷ ಜ್ಞಾನ ಬರೋದು, ಅದು ತಪ್ಪಾಗೋದು. ಅರ್ಥ ಆಯ್ತಾ? ಪರೋಕ್ಷ ಜ್ಞಾನ ಸಾಕು ಕರ್ಮಾಚರಣೆ ಮಾಡಬೇಕಾದ್ರೆ. ಅರ್ಥ? ಬದ್ರಿ ನೋಡಿಲ್ಲ, ಬದ್ರಿಗೆ ಹೋಗ್ತಿರೋದು ನೀವೀಗ? ಬದ್ರಿ ನೋಡಿಲ್ಲ ಅಂದ್ರೆ ಬದ್ರಿಗೆ ಹೋಗ್ಲಿಕ್ಕೆ ಬರುತ್ತಾ ಇಲ್ಲ? ಅದೇ ರೀತಿನ ಅಪರೋಕ್ಷ ಜ್ಞಾನ ಇಲ್ಲ ಹೋದಾಗ ಕರ್ಮ ಮಾಡಕ್ಕೆ ಬರುತ್ತೆ. ಹೌದು ಹೌದು, ಮಾಡಬೇಕಲ್ಲ, ಮಾಡ್ತಾನೆ. ಡಿಫ್ರೆನ್ಸ್ ಮಾಡೇ ಮಾಡ್ತಾನೆ. ಪ್ರಶ್ನೆ ಇಲ್ಲ, ಪ್ರಶ್ನೆನೇ ಇಲ್ಲ ಅಲ್ಲಿ. ಪ್ರೀತಿಯಿಂದ ಮಾಡ್ತಾನೆ. ಆಧಾರ ತಲೋಪ ಮುಂದೆ ಹೇಳ್ತಾರ ಎಂಜ ಆಗಿದ್ರೆ ಊಟ ಮಾಡ್ತೀವಿ ಇದು ಮಾಡಿ ತಾಂಬೂಲ ಹಾಕಿರ್ತೀರಿ, ಹೊಟ್ಟೆ ತುಂಬಿಲ್ಲ ಅಂತ ತಾಂಬೂಲ ಹಾಕಿರ್ತೀರ ನೀವು? ತಾಂಬೂಲ ಹಾಕೊಳ್ಳೋ ಉದ್ದೇಶ ಹೊಟ್ಟೆ ತುಂಬಲಕ್ಕೋ ಯಾತಕ್ಕೆ? ಊಟ ಪೂರ್ತಿ ಊಟ ಆಗಿದೆ, ಅದೆಲ್ಲ ಏನೋ ಭೋಗ. ಎಂಜಾಯ್ ಮಾಡ್ತಾ ಇದ್ದಾರೆ, ಕೃಷ್ಣಾರ್ಪಣ ಬುದ್ಧಿನೇ ಎಂಜಾಯ್ ಮಾಡ್ತಾರೆ. ಯಾರೋ ಮನೆಗೆ ಗೆಸ್ಟ್ಗಳು ಬರ್ತಾರೆ, ಒಂದು ಪೈಸೆ ಕೊಡೋದಿಲ್ಲ ಅವರು, 4 ದಿವಸ ಇರ್ತಾರೆ, ಮನೆ ತುಂಬ ದೊಡ್ಡ ಮನೆಯೆಲ್ಲ ಡಿಸ್ಟರ್ಬ್ ಮಾಡಿಬಿಟ್ಟು ಇದನ್ನು ಮಾಡಿ ಏನು ಮಾಡಿ ಹೋಗ್ತಾರೆ. ಇವ್ರು ಎಷ್ಟು ಆನಂದ ಸಿಕ್ಕಾಪಟ್ಟೆ ಖರ್ಚು ಮಾಡಿರ್ತಾನೆ ಅವನು. ಅಪ್ಪ ಅವ್ರು ಬಂದವ್ರು ಭಾರಿ ಖುಷಿ ಆಯ್ತು ನನಗೆ ಅಂತ ಹೇಳ್ತಾರೆ. ಇಲ್ಲಿ ಏನಿದೆ ಇದು ಏನಿದೆ ಪ್ರಯೋಜನ ಏನಿದೆ? ಈಗ ಮನಸ್ಸಿಗೆ ಏನು ಸಿಕ್ತೆ ಅವ್ರಿಗೀಗ? ಪ್ರೀತಿ ಸಿಕ್ತು, ವಿಶ್ ಆನಂದ. ಆ ಆನಂದ ಪ್ರಯೋಜನ. ಅರ್ಥ ಆಯ್ತಾ? ಆನಂದ ಮಕ್ಕಳ ಗಲೀಜನ ತಾಯಿ ತೊಡಿತಾಳೆ, ಮಕ್ಕಳು ಮಾಡಿದ ಗಲೀಜಿನ ತಾಯಿ ತೊಡಿತಾಳೆ. ಏನು ಆನಂದ ಅಸಹ್ಯನ ಅದು ಅವರಿಗೆ, ಎಂಜಾಯ್ ಮಾಡ್ತಾರೆ. ಗೊತ್ತಾಯ್ತಾ? ಪ್ರೀತಿ ಇದೆ. ಆದ್ದರಿಂದ ಎಲ್ಲಿ ಪ್ರೀತಿ ಇರುತ್ತೋ ಅಲ್ಲಿ ಯಾವ ಫಲ ಬೇರೆ ಕೇಳೋದಿಲ್ಲ. ಹೊಟ್ಟೆ ಮೇಲೆ ಯಾವುದಕ್ಕೋಸ್ಕರ ಮಾಡಿದ್ರು? ಹೊಟ್ಟೆ ಮೇಲೆ ಯಾಕೆ ತುಂಬಬೇಕು ಅಂತ ಕೇಳಿದರೆ ಹಾಗೋ ಹಾಗೆ. ಅದು 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 ದಟ್ ಇಟ್ ಸೆಲ್ಫ್ ಏನದು? ಸಿದ್ಧಿ. ಅದು ಹರಿಪ್ರೀತಿನೇ ಸಿದ್ಧಿ. ಆದ್ದರಿಂದ ಸಂಸಾರಾವಸ್ಥೆಯಲ್ಲಿ ಸಾಧನ ರೂಪವಾಗಿ ಏನೇನು ಮಾಡ್ತಾರೆ, ಮುಕ್ತಿಯಲ್ಲಿ ಅದನ್ನೆಲ್ಲ ಯಾವ ರೀತಿ ಏನು ಮಾಡ್ತಾರೆ, ಸಿದ್ಧಿ ರೂಪವಾಗಿ ಮಾಡ್ತಾರೆ. ಇಲ್ಲಿ ಫಲಾಪೇಕ್ಷೆ ಇಟ್ಕೊಂಡು ಬಿಟ್ಟರೆ ಭಯ ಅಂತ ತಿಳ್ಕೊಂಡು ಅಲ್ಲೇನು ಸಹಜವಾಗಿ ಮಾಡ್ತಾರೆ. ತಿಳಿತಾ? ಆದ್ದರಿಂದ ದೋಷ ಇಲ್ಲೇ. ಅದು ನಮಗೆ ಯಾವಾಗ ಗೊತ್ತಾಗುತ್ತೆ ಅಂದರೆ ಎಷ್ಟೋ ಕೆಲಸ ಆಗಿ ಮಾಡ್ತೀವಿ ನಾವೀಗ. ಅದೇ ಹೇಳಿದ್ದು. ಆ ರೀತಿ ಮಾಡೋದ್ರಿಂದ ಪ್ರಶ್ನೆ ಬರೋದೇ ಇಲ್ಲ, ಕಡಿಮೆ ಆಗೋ ಮೋಕ್ಷದಲ್ಲಿ ಏನಿಲ್ಲ, ಒಂದು ಪ್ರಿಸ್ಕ್ರೈಬ್ ಆನಂದ ಚೇಂಜ್ ಆಗೋದೇ ಇಲ್ಲ, ಒಂದು ಆನಂದ ಏನಿರುತ್ತೆ ಅದು ಅಫೆಕ್ಟ್ ಆಗೋದೇ ಇಲ್ಲ. ಆನಂದ ವೃದ್ಧಿನೇ, ಆನಂದ ವೃದ್ಧಿ ಕೂಡ ಲಿಂಕ್ಡ್ ಅದು ಯಾವಾಗಲೂ. ಇವತ್ತು ಇನ್ಕ್ರಿಮೆಂಟ್ ಬಂದಮೇಲೆ ಒಂದು ವರ್ಷ ಇನ್ಕ್ರಿಮೆಂಟ್ ಕೊಡೋದಿಲ್ಲ, ಮತ್ತೆ ಏನು ಮಾಡ್ತಾರೆ ಅದನ್ನು, ಅದನ್ನು ಉಳಿಸಿ ಮುಂದಿನ ಕೊಡ್ತಾರೆ, ಮತ್ತೆ ಅದು ತೆಗೆದುಕೊಡೋದಿಲ್ಲ, ಅದು ಸೇರಿಕೊಂಡೇ ಮುಂದೆ ಹೋಗ್ತೀರಿ. ಆನಂದ ವೃದ್ಧಿ ಎಂಬುದು ಕಂಟಿನ್ಯೂಸ್ ಪ್ರೋಸೆಸ್, ಅದು ಕಡಿಮೆ ಆಗೋದೇ ಇಲ್ಲ. ಕಡಿಮೆ ಆಗದ ಪ್ರಶ್ನೆ ಬಂದರೆ ನೀವು ಪ್ರಶ್ನೆ ಕಡಿಮೆ ಆಗೋದು ಎಲ್ಲಿ ಹೇಳಿದ್ದಾರೆ, ಹೇಳೇ ಇಲ್ಲ. ಆನಂದ ಬಂದು ಹಾಗೆ ಮೇಂಟೈನ್ ಆಗ್ತಾ ಹೋಗುದು, ರಸ್ತೆ ಆಗುತ್ತಾ ಹೋಗುತ್ತೆ. ಆ ಯೋಚನೆ ಇಲ್ಲ ಆ ಬಗ್ಗೆ. ಹಾಂ, ಈ ಹಾಲು ಉಗ್ತಾ ಇರುತ್ತೆ, ಕೆಳಗಡೆ ಸೇರಿ ಮತ್ತೆ ನಿಂತು ಹೋಗ್ಬಿಡುತ್ತೆ. ಮುಕ್ತಿ ಇಲ್ಲ, ಆನಂದ ಆಗಲ್ಲ. ಅದು ಎವರ್ ನೆವರ್ ಚೇಂಜಿಂಗ್ ಆನಂದ. ಏನ ಅದಕ್ಕೆ ಹೇಳಿದ್ರು, ವೃದ್ಧಿ ಹಾಸ ಆದಿಗಳಿಲ್ಲ ಅಂತ ಹೇಳಿದ್ರಿಂದ ಅವ್ರು ಮತ್ತೆ ಕಡಿಮೆ ಆಗುತ್ತೆ ಅಂತ ಮಾತು ಮುಕ್ತಿ ಕಾನ್ಸೆಪ್ಟೇ ಅಲ್ಲ. ಮುಂದೆ ನೋಡಿ, ಸುಪರ್ಯಾಪ್ತ ನಚ ಗೀತಾಯಾಮ್ ತಥಾವಿಧಂ ಏಕಮಪಿ ವಾಕ್ಯಂ ದೃಶ್ಯತೆ ತಥಾ ಚ ವಕ್ಷ್ಯತೆ ಮನ್ವಾದಿಶಾಸ್ತ್ರಾಣಾಂ ವಿದ್ಯಾ ವಿದ್ಯಮಾನತ್ವೇನ ಧರ್ಮಾದಿ ಪ್ರತಿಪಾದ್ಯತ್ವೇ ಸಮುಚ್ಚಯೋಪಿ ನ ಪ್ರತಿಪಾದ್ಯಃ ಶ್ರುತ್ಯಾದಿ ಪ್ರತಿಪಾದ್ಯತ್ವಾ ಅಭ್ಯುಪಗಮಾತ್ ತತ್ರ ಚ ನೈಸ್ಫುಟಂ ಅತ್ರ ಚ ಸ್ಫುಟ ಪ್ರತಿಪಾದನಮಿತಿ ಚೇತನ ಸಮಂ ಯಥೋಕ್ತಂ ವೇದಾರ್ಥ ಜ್ಞಾನ ವೇದಾರ್ಥ ಅಜ್ಞಾನಾಚ್ಚ ಇತಿ ತಸ್ಮಾತ್ ಯತ್ಕಿಂಚಿದೇತದಿತಿ ಉಕ್ತಮೇವ ವಿಷಯಾಧಿಕಮಿತಿ ನಚ ಗೀತಾಯಾಂ ತಥಾವಿಧಂ ಏಕಮಪಿ ವಾಕ್ಯಂ ದೃಶ್ಯತೆ ತಥಾ ಚ ವಕ್ಷ್ಯತೆ. ನೀನೇನು ಹೇಳಿದೆಯಲ್ಲ, ನೀವು ಹೇಳಿದ ರೀತಿಯಲ್ಲಿ ಗೀತರು ಒಂದು ವಾಕ್ಯನೂ ಸಿಗೋದಿಲ್ಲ. ಅವನೇನು ಹೇಳಿದ್ದ, ಜ್ಞಾನ ಬಂದಮೇಲೆ ಮೋಕ್ಷ ಕರ್ಮ ಮಾಡಬೇಕಾಗಿಲ್ಲ ಅಂತ ಹೇಳಿದೆಯಲ್ಲ, ಎಲ್ಲಿದೆ ಗೀತಾದಲ್ಲಿ ಅದು? ಅದೇ ರೀತಿ ಅರ್ಜುನ ಸಾಕ್ಷಾತ್ ಅಪರೋಕ್ಷ ಜ್ಞಾನಿ, ಆತ್ಗೆ ಮಾಡು ಅಂತ ಹೇಳಿದ ಮೇಲೆ ಜ್ಞಾನ ಬಂದಮೇಲೆ ಕರ್ಮ ಬಿಡಬೇಕು ಅಂತ ಹೇಳಿದ್ದಾರೆ, ಅನ್ನೋ ಅರ್ಥಕ್ಕೆ ಅವಕಾಶನೇ ಇಲ್ಲ. ಇನ್ನು ಜ್ಞಾನ ಕರ್ಮ 50-50 ಅಂತ ಗೀತಾದಲ್ಲಿ ಎಲ್ಲೂ ಇಲ್ಲ. ಆದ್ದರಿಂದ ತಪ್ಪು ಹೇಳ್ತಿದ್ದೆ ಅಂತ ಖಂಡನೆ ಮಾಡಿದವರು. ಮನ್ವಾದಿ ಶಾಸ್ತ್ರಾಣಾಂ ವಿದ್ಯಮಾನತ್ವೇನ ಧರ್ಮಾದಿ ಪ್ರತಿಪಾದ್ಯತ್ವೇ ಸಮುಚ್ಚಯೋಪಿ ನ ಪ್ರತಿಪಾದ್ಯ. ಇನ್ನು ಬರೀ ಕರ್ಮ 50 ಅಂತ ಆಗೋದಾಗಿದ್ದರೆ ಕರ್ಮಾಚರಣೆ ಹೇಳಕ್ಕೆ ಮನುಸ್ಮೃತಿ ಮೊದಲಾದ ಸ್ಮೃತಿ ಗ್ರಂಥಗಳಿದೆ, ಅದು ಸಾಕು, ಗೀತ ಹಾಕ್ಬೇಕು ಅದಕ್ಕೆ. ಸೊ ಪರಮಾತ್ಮ ಏನು ಬೇರೆದ್ರಿಂದ ಆಗಿಲ್ಲ ಅದನ್ನು ಹೇಳೋದಕ್ಕೆ ಕೊಟ್ಟಿದ್ದ. ಬೇರೆ ಎಷ್ಟೇ ಗ್ರಂಥಗಳಿದ್ರು ಕೂಡ ಏನು ಪರ್ಪಸ್ ಸರ್ವ್ ಆಗಿಲ್ಲ, ಆ ಪರ್ಪಸ್ ಯಾವುದು? ಜ್ಞಾನ. ಅದನ್ನು ಕೊಂಡ ಗೀತಾ ಹೋಗಿರೋದ್ರಿಂದ ಬರೀ ಕರ್ಮದ ಬಗ್ಗೆ ಹೇಳೋದಾಗಿದ್ರೆ ಮನುಸ್ಮೃತಿ ಸಾಕಾಗ್ತಿತ್ತು, ಗೊತ್ತಾಯ್ತಾ? ಸೊ ಗೀತಾದಲ್ಲಿ ಅಂಥ ವಾಕ್ಯಗಳಿಲ್ಲ. ಅದಕ್ಕೆ ಸಮುಚ್ಚಯೋಪಿ ನ ಪ್ರತಿಪಾದ್ಯ, ಸಮುಚ್ಚಯನೂ ಹೇಳಿಲ್ಲ. ಶ್ರುತ್ಯಾದಿ ಪ್ರತಿಪಾದ್ಯತ್ವ ಅಭ್ಯುಪಗಮಾತ್, ಮತ್ತೆ ಬೇರೆ ಏನಾದರೂ ಇದ್ದಿದ್ರೆ ಕೃಷ್ಣ ಗೀತೆ ಹೇಳೋ ನೆಸೆಸಿಟಿ ಬರಲಿಲ್ಲ. ಕೃಷ್ಣ ಗೀತ ಹೇಳಿದ್ರೆ ಏನರ್ಥ? ಈಗ ಅಲ್ಲಿ ಬಂದಿರೋ ವಿಚಾರ ಎಲ್ಲೂ ಬಂದಿರಲಿಲ್ಲ ಅಂತ ಹೇಳೋದು ಕೊಟ್ಟಿದ್ದಾನೆ ಹೊರತು, ಬಂದಿದ್ದೇ ಆದರೆ ಇದೇ ಅಲ್ಲಿ ಇತ್ತಲ್ಲ ಅಂತ ಹೇಳ್ಬಿಡೋದು ಆಗಿತ್ತು. ಇಲ್ಲದನ್ನೇ ಕೃಷ್ಣ, ಅದಕ್ಕೆ ಈಶ್ವರ ಕೇವಲ ಈಶ್ವರ ಈಶ್ವರ ಜ್ಞಾನ ದುಷ್ಟಾರ್ಥ ಯುಕ್ತಾಮ್ ಅಂತ ಹೇಳಿದ್ರು. ಪರಮಾತ್ಮ ಹೇಳ್ತಕ್ಕಂಥ ವಿಚಾರಗಳು ಅವನೇ ಹೇಳ್ತಕ್ಕಂಥ ವಿಚಾರ ಅಲ್ಟಿಮೇಟ್ ಆದ್ದರಿಂದ ಅದರಲ್ಲಿ ನೀವು ಜ್ಞಾನ ಜ್ಞಾನದ ಮಹತ್ವ ಒತ್ತಿ ಹೇಳಿದ್ನ ಹೀಗೆ ಜ್ಞಾನೇನ ಸದೃಶಂ ಪವಿತ್ರ ಹಿಮೇ ವಿದ್ಯೆ ಗೀತ ಅದೆಲ್ಲೇ ಬಂದಿರೋದು, ಅಲ್ಲಿ ಕರ್ಮ ಸೇರಿಸಲಿಲ್ಲ ಪರಮಾತ್ಮ. ಜ್ಞಾನೇನ ಸದೃಶ್ ಹೇಳಿದ್ನ ಅಲ್ಟಿಮೇಟ್ ಯಾವುದಾಯ್ತು? ಈಗ ಜ್ಞಾನನೇ ಆಯಿತು. ಅದೆಲ್ಲ ಮುಂದೆ ವಿಸ್ತಾರವಾಗಿ ಹೇಳ್ತಾರೆ. ಹಾಂ, ಯಾತಕ್ಕೆ ಹೇಳಿ ಕರ್ಮಾಚರಣೆ ಮಾಡು, ಮುಂದೆ ಜ್ಞಾನಕ್ಕೆ ಬರುತ್ತೆ ಅಂತ ಹೇಳಿದರು, ಗೊತ್ತಾಯ್ತಾ? ಅವನು ಸಾರ್ ಹೇಗಾದ್ರು ಪಾಸ್ ಆಗಬೇಕಂತ, ಹಾಗೆ ಸರಿಯಾಗಿ ಕ್ಲಾಸಿಗೆ ಬಾ ಅಂತ ಕರ್ಮ. ಅಲ್ಲಿ ಕ್ಲಾಸಿಗೆ ಬಂದರೆ ಪಾಸ್ ಆಗಿಬಿಡುತ್ತೆ, ಬಂದರೆ ನಿದ್ದೆ ಹೊಡೆದ್ಬಿಟ್ಟರೆ. ಆಮೇಲೆ ಕ್ಲಾಸಿಗೆ ಬಂದರೆ ಕೇಳ್ತಿ, ಕೇಳಿದರೆ ತಿಳಿಯುತ್ತೆ, ತಿಳಿದ್ರೆ ನಡೀತಿ, ಅಷ್ಟೆಲ್ಲ ಅಂಡರ್ಸ್ಟುಂಡ್ ಅದು. ಅದಕ್ಕೆ ಕರ್ಮಾಚರಣೆ ಮಾಡೋದು ಎಲ್ಲೆಲ್ಲಿ ಹೇಳ್ತಾರೋ ಅದೇನರ್ಥ? ಮುಂದೆ ಯಾವುದಕ್ಕೆ ಸಾಧನ ಆಗುತ್ತದೋ ಜ್ಞಾನಕ್ಕೆ ಸಾಧನ ಆಗುತ್ತೆ ಅಂತ. ಶ್ರುತ್ಯಾದಿ ಪ್ರತಿಪಾದ್ಯತ್ವ ಅಭ್ಯುಪಗಮ, ಶ್ರುತ್ಯಾದಿಗಳಿಂದ ಧರ್ಮಾದಿಗಳು ಪ್ರತಿಪಾದ್ಯ. ತತ್ರ ಚ ನ ಸ್ಫುಟಂ ಅತ್ರ ಚ ಸ್ಫುಟ ಪ್ರತಿಪಾದನವಿತಿ ಚೇತನ, ಇಲ್ಲ ಶ್ರುತ್ಯಾದಿಗಳಲ್ಲಿ ಸ್ಫುಟವಾಗಿ ಪ್ರತಿಪಾದಿತವಾಗಿಲ್ಲ, ಅದು ಕೃಷ್ಣ ಹೇಳ್ತಾನೆ ಅಂತ ಕೇಳಿದರೆ ಅದು ಸರಿಯಲ್ಲ. ಸಮಂ ಹಾಗಿದ್ದರೆ ಹೇಳದೆ ಹೋದರೂ ಅಷ್ಟೇ, ಬಿಟ್ಟರು ಅಷ್ಟೇ. ಸಮಂ ಹೇಳಿದರೆ ಎಷ್ಟೋ, ಬಿಟ್ಟರು ಅಷ್ಟೇ. ಹೇಳ್ಬೋದು ಬಿಡ್ಬೋದು ಅಂತ ಆಯ್ತೆ ಹೊರತು ಸಿದ್ಧಿ ಆಗಲಿಲ್ಲ. ಯಥೋಕ್ತಂ ವೇದಾರ್ಥ ಅಜ್ಞಾನಾಚ್ಚೈತಿ. ಆದ್ದರಿಂದ ನೋಡ್ತಾರ ಆಚಾರ ಅವತಾರಕ್ಕೆ ಏನಂತ ಕೊಟ್ಟರು, ನಷ್ಟ ಧರ್ಮ ಜ್ಞಾನ ಲೋಕ ಕೃಪಾ ಅರ್ಬಿ ಕೊಡ್ಬೇಕಾದ್ರೆ ಸಂಸಾರೇ ಕ್ಲಿಶ್ಯಮಾನ ವೇದಾರ್ಥ ಅಜ್ಞಾನಾಚ್ಚ. ನಮ್ಮ ಕ್ಲೇಶಕ್ಕೆ ಏನು ಕಾರಣ? ವೇದಾರ್ಥವನ್ನು ತಿಳಿದೇ ಇರೋದು ಕಾರಣ ಅಂತ ಹೇಳಿದ್ದೆ. ತಿಳಿದೇ ಇರೋದು ಅಜ್ಞಾನ. ಸೊ ಅಜ್ಞಾನ ಬಂಧಕ, ಜ್ಞಾನ ಮೋಚಕ. ದೇರ್ಫೋರ್ ಬಂಧಕವಾದ ಯಾವುದು ನಮಗೆ? ಅಜ್ಞಾನ. ಮೋಚಕವಾದ ಆಪೋಸಿಟ್ ಏನಾಗಬೇಕೀಗ? ಕತ್ತಲೆ ಬಂಧಕವಾದಾಗ ಏನು ಬಂದ್ರೆ ಹೋಗುತ್ತದು? ಬೆಳಕು ಬಂದರೆ. ಸೊ ಅಜ್ಞಾನ ಯಾವಾಗ ಹೋಗುತ್ತೆ ನಮಗೆ? ಜ್ಞಾನ ಬಂದರೆ. ಅದು ಜ್ಞಾನೇನೈವ ಪರಂಪದಂ ವೇದಾರ್ಥ ಅಜ್ಞಾನಾಚ್ಚ ಕ್ಲಿಶ್ಯಮಾನಾಂ ಕ್ಲಿಶ್ಯಮಾನಾಂ ಅಂತ ಹೇಳಿದ್ದ. ತಸ್ಮಾತ್ ಯತ್ಕಿಂಚಿದೇತದಿತಿ ಉಕ್ತಮೇವ ವಿಷಯಾಧಿಕಂ ಇತಿ. ಆದ್ದರಿಂದ ಪೂರ್ವ ಪಕ್ಷಿಗಳೇನು ಅನ್ನೇ ಕೇಚಿತ್ ಅಂತ ಇಬ್ಬರು ಬಂದರಲ್ಲ, ಅವ್ರ ಪ್ರಶ್ನೆ ಯತ್ಕಿಂಚಿತ್ ಪ್ರಶ್ನೆಗಳು, ಕೆಲಸಕ್ಕೆ ಬಾರದ ಪ್ರಶ್ನೆಗಳಾದ್ರಿಂದ ಜ್ಞಾನದಿಂದನೇ ಮೋಕ್ಷ ಅಂತ ವಿಷಯ ಇದರಲ್ಲಿ ಬಂದಿದೆ ಅಂತ ಅರ್ಥ. ಭಾಷ್ಯಂ ನೆಕ್ಸ್ಟ್ ತೇನ. ಆಚಾರ್ಯ ಮೊದಲನೇ ಅಧ್ಯಾಯಕ್ಕೆ ಏನು ಬರೆಯೋದಿಲ್ಲ, ಎಲ್ಲಿಂದ ಶುರು ಮಾಡಿಬಿಡ್ತಾರೆ? ಅಶೋಚ ನನ್ವಶೋಚಸ್ತು ಅವಲಿಂದ ಶುರು ಮಾಡ್ತಾರೆ. ಯಾಕೆ ಮೊದಲನೇ ಅಧ್ಯಾಯ ಪೂರ್ತಿ ಏನದು ಪೀಠಿಕೆ, ಪೀಠಿಕೆ ಎರಡನೇ ಅಧ್ಯಾಯದ ಮೊದಲ 10 ಶ್ಲೋಕಗಳು ಕೂಡ ಪೀಠಿಕೆ, 11ನೇ ಶ್ಲೋಕ ಅಶೋಚ್ಯಾನ್ ಅನ್ವಶೋಚಸ್ತ ಅಲ್ಲಿಂದ ಶುರು ಮಾಡ್ತಾರೆ ಆಚಾರ. ಅದಕ್ಕೆ ಲಿಂಕ್ ಕೊಡ್ತಾರೆ. ಫಸ್ಟು ಮಹಾಭಾರತವನ್ನು ಮುಖ್ಯ ಅಂತ ಹೇಳಿದರು. ವ್ಯಾಸಾವತಾರ, ಮಹಾಭಾರತದ ಹಿರಿಮೆ, ಗೀತೆ ಹಿರಿಮೆ, ಅದು ವ್ಯಾಖ್ಯೇಯ ಎಲ್ಲ ಹೇಳಿದ ಮೇಲೆ ಈ ಭಾಷ್ಯ ಬರಲಿಕ್ಕೆ ಶುರು ಮಾಡ್ತಾ ಇದ್ದ. ಈ ಭಾಷ್ಯ ಪ್ರಾರಂಭ ಇದಿಷ್ಟು ಮೊದಲು ಹೇಳಿದ್ದಲ್ಲ ಏನಂತ ಕರೀತಾರೆ ಅದಕ್ಕೆ ಉಪೋದ್ಘಾತ ಪೀಠಿಕೆ ಅಂತ ಹೆಸರು. ತತ್ರ ಸೇನೆಯೋರ್ ಮಧ್ಯೆ ಬಾಂಧವಾದಿ ಮೋಹಜಾಲ ಸಂವೃತಂ ವಿಷೀದಂತಂ ಅರ್ಜುನಂ ಭಗವಾನ್ ಉವಾಚ. ಇದಿಷ್ಟು ಮೊದಲೇ ಎಲ್ಲ ಸಮರಿ ಬಂದೋಯ್ತು. ಈಗ ತತ್ರ ಸೇನೆಯೋರ್ ಮಧ್ಯೆ ಅರ್ಜುನ ಕೇಳ್ಕೊಂಡಿದ್ದ, ಸೇನೆಯೋರ್ ಉಭಯೋರ್ ಮಧ್ಯೆ ಸಂಸ್ಥಾಪಯ ಮೇಚ್ಯುತ ಅದೆಲ್ಲ ನೆನಪರ್ಬೇಕಾಗ. ಆಮೇಲೆ ತತ್ರ ಪಶ್ಚ ಸ್ಥಿತಾನ್ ಪಾರ್ಥ ಹೇಳ್ಬಿಟ್ಟು ಸೇನೆಯೋರ್ ಉಭಯೋರಪಿ ಅದೆಲ್ಲ ಬಂದಿದೆ. ಸೇನೆಯೋ ಅಂದ್ರೇನೋ ದ್ವಿವಚನ, ಎರಡು ಸೇನೆಗಳ ಮಧ್ಯದಲ್ಲಿ. ಎರಡು ಸೇನೆಗಳಂದ್ರೆ ಯಾವುದು? ಪಾಂಡವ ಸೇನೆ, ಕೌರವ ಸೇನೆ ಎರಡರ ಮಧ್ಯದಲ್ಲಿ. ಬಾಂಧವಾದಿ ಮೋಹಜಾಲ ಸಂವೃತಂ, ಎಂಥ ಪದ ನೋಡ್ಬೇಕಂತ. ಬಾಂಧವಾದಿ ಮೋಹಜಾಲ ಸಂವೃತಂ, ಅರ್ಜುನಿಗೇನಾಗಿದೆ ಈಗ? ಜಾಲ ಅಂದ್ರೆ ಬಲೆ, ಜಾಲ ಅಂದ್ರೆ ಬಲೆ. ಅರ್ಜುನ ಬಲೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ. ಯಾವುದು ಬಲೆ ಅಂದರೆ ಮೋಹ, ಮೋಹದ ಬಲೆಗೆ ಬಿದ್ದಿದ್ದಾನೆ. ಯಾವ ಮೋಹ ಅಂದರೆ ಬಾಂಧವಾದಿ ವಿಷಯಕ ಮೋಹ, ಬಂಧು ಬಾಂಧವರು ಅಂತ ಹೇಳ್ತೇನೆ. ಕಥಂ ವಿಷ್ಣುಮಂ ಸಂಖ್ಯೆ ದ್ರೋಣಂಚೆ ಮಧುಸೂ ದನ, ಗೊತ್ತಾಯ್ತಾ? ಇವೆಲ್ಲ ಅರ್ಜುನ ಹೇಳಬೇಕಾದ್ರೆ ಬಂಧುಗಳು ಇವರು ಒತ್ತೆ ಒತ್ತು ಹೇಳ್ತಾರೆ. ಅದಕ್ಕೆ ಬಾಂಧವಾದಿ ಮೋಹಜಾಲ ಸಂವೃತಂ ಆದಿಶಬ್ದದಿಂದ ತತ್ರ ಪಶ್ಯತ್ ಸ್ಥಿತಾನ್ ಪಾರ್ಥ ಪಿತೃರಥ ಪಿತಾಮಹಾನ್ ಆಚಾರ್ಯಾನ್ ಮಾತುಲಾನ್ ಭ್ರಾತೃನ್ ಪುತ್ರಾನ್ ಪೌತ್ರಾನ್ ಸಖೀನ್ ತಥಾ ಎಲ್ಲ ತಾನ್ ಸಮೀಕ್ಷ ಸಕೌಂತೇಯ ಸರ್ವಾನ್ ಬಂಧೂನವಸ್ಥಿತಾನ್ ಅಂತ ಮುಂದೆ ಬರ. ಅದಕ್ಕೆ ಬಾಂಧವಾದಿ ಮೋಹಜಾಲ ಸಂವೃತಂ, ಅದಕ್ಕೆ ಏನಂತ ಕರೆದಿದ್ದಾರೆ ಸಂಸಾರದ ಮೇಲೆ ಮೋಹನ ಬಲೆ ಅಂತ ಕರೀತಾರೆ. ನಾವು ಇರೋದು ಬಲೆ, ನಾವೇ ಹಾಕ್ಕೊಂಡಿರೋ ಬಲೆ ಎಷ್ಟೋ ಸಲ ನಾವೇ ಬಲೆ ಹಾಕೊಂಡು ಒದ್ದಾಡ್ಬಿಟ್ಟು ಸಿಕ್ಕಾಕೊಂಡ್ಬಿಟ್ರೆ ಹಾಗ ಹಾಗೆ ಅದು ಬಿಡಿಸ್ಕೊಂಡು ಹೋಗ್ಬೇಕು. ಈ ಬಲೆ ದಾಟದ ಹೊರತು ಏನಿಲ್ಲ. ಹೊರಗೆ ಹೋಗಲಿಕ್ಕೆ ಸಂಸಾರ ಬಂಧನ ಅಂದರೆ ಬಲೆ. ಎಂಥ ಬಲೆ, ಎಲ್ಲಿ ಯಾವ ಕಡೆ ಹೋದರೂ ಕೂಡ ಹೊರಗೆ ಬಿಡೋದಿಲ್ಲ. ನೋಡಿದಾಗ ಏನಿಲ್ಲ ಕಾಣಿಸ್ತು, ಹೋದ್ರೆ ಸಿಕ್ಕಾಕೊಂಡಲ್ಲಿ ಗೊತ್ತಾಗೋದು, ಹೊರಗಿಂದೆಲ್ಲ ಕಾಣಿಸ್ತಿರುತ್ತೆ ಬಲೆಯೊಳಗೆ. ಅದು ಹೊರಗೆ ಬರಲಿಕ್ಕೆ ಬರೋದಿಲ್ಲ ಅವರಿಗೆ, ಆ ರೀತಿ ಇದ್ದಾನೆ. ನಮ್ಗೆ ಬಂಧಕ ಅಂತ ಗೊತ್ತಿದ್ರೂ ಬಿಡ್ಲಕ್ಕೆ ಬರೋದಿಲ್ಲ. ಇದು ಬಲೆಯ ವೈಶಿಷ್ಟ್ಯ. ಅದು ಬಂಗಾರದ ಬಲೆ ಆಗಿಬಿಟ್ರೆ ಇನ್ನೂ ಕಷ್ಟ. ಚಿನ್ನ ಆದ್ರಿಂದ ಬಿಡಾಗಿಲ್ಲ. ಬಿಸಿ ತುಪ್ಪ ಅಂತಾರಲ್ಲ ಹಾಗೆ, ಸುಡ್ತಾ ಇದೆ ನುಂಗಾಗಿಲ್ಲ, ಉಗುಳಾಗಿ ತುಪ್ಪ ಆದ್ರಿಂದ ಉಗುಳಾಗಿಲ್ಲ, ಆ ಸ್ಥಿತಿ ಸಂಸಾರಕ್ಕೆ ಬಂದುಬಿಡ್ತಾನೆ. ಅದನ್ನು ಮೋಹ ಅಂತ ಕರೀತಾರೆ. ಅರ್ಜುನಂ, ಅರ್ಜುನನ ಕುರಿತು ಭಗವಾನ್ ಉವಾಚ, ಭಗವಂತ ಹೇಳ್ತಾನೆ. ಭಗವಾನ್ ಉವಾಚ ಅಂತ 11ನೇ ಅಧ್ಯಾಯಕ್ಕಿರೋ ಸ್ತೋತ್ರ, ಅದಕ್ಕೆ ಭಗವಾನ್ ಉವಾಚ ಲಿಂಕ್ ಕೊಟ್ರು. ಯಾರಿಗೆ ಹೇಳಿದರು? ವಿಷೀದಂತಂ, ವಿಷೀದಂತಂ ಇದಂ ವಚ, ಸೇನೆಯೋರ್ ಉಭಯೋರ್ ಮಧ್ಯೆ ವಿಷೀದಂತಂ ಇದಂ ವಚ, ಆ ಪದ ಹಾಗೆ ಇಟ್ಟರು. ಬಾಂಧವಾದಿ ಮೋಹಜಾಲ ಸಂವೃತಂ ಎಲ್ಲ ಸಮರಿ ಕೊಟ್ಬಿಟ್ರು. ಸೇನೆಯೋರ್ ಉಭಯರ ಮಧ್ಯೆ ಇಲ್ಲಿ ಲಿಂಕ್. ಈಗ ಆಚಾರ್ಯರ ಮಾತು, ಇದಕ್ಕೆಲ್ಲ ಟೀಕಾರರು ಬರೀತಾರೆ. ಇದಾನೀಂ ಗೀತಾ ವ್ಯಾಖ್ಯಾನಾವಸರೆ ಪ್ರಾಪ್ತೆ ಧರ್ಮಕ್ಷೇತ್ರೇ ಇತ್ಯಾರಭ್ಯ ಅಶೋಚ್ಯಾನನ್ವಶೋಚಸ್ತ್ವಂ ಇತ್ಯತಃ ಪ್ರಾಕ್ತನಸ್ಯ ಗ್ರಂಥಸ್ಯ ಅತಿರೋಹಿತಾರ್ಥತ್ವಾತ್ ತಾತ್ಪರ್ಯಮಾಹ ತತ್ರೆ. ಈಗ ಗೀತಾ ವ್ಯಾಖ್ಯಾನ ಮಾಡಲಿಕ್ಕೆ ಅಂತ ಹೊರಟು ಧರ್ಮಕ್ಷೇತ್ರದ ಮೊದಲನೇ ಶ್ಲೋಕ ಅಲ್ಲಿಂದ ಶುರು ಮಾಡಿ ಎರಡನೇ ಅಧ್ಯಾಯದ ಅಶೋಚಾನನ್ವಶೋಚಸ್ತ್ವಂ 11ನೇ ಶ್ಲೋಕ, ಅದಕ್ಕಿಂತ ಮುಂಚಿನ ಶ್ಲೋಕಗಳೆಲ್ಲ ಇತ್ಯಥ ಪ್ರಾಕ್ತನಸ್ಯ ಗ್ರಂಥಸ್ಯ ಅತಿರೋಹಿತ ಅರ್ಥತ್ವಾತ್. ತಿರೋಹಿತ ಅತಿರೋಹಿತ ಅಂದರೆ ಪರೋಕ್ಷ ಅಪರೋಕ್ಷಾರ್ಥತ್ವ ಸ್ಪಷ್ಟ ತಿಳಿಯೋದ್ರಿಂದ ಅದಕ್ಕೆ ವ್ಯಾಖ್ಯಾ ಆಚಾರ ಭಾಷೆ ಬರಲಿಕ್ಕೆ ಹೋಗಲಿಲ್ಲ. ನಮಗೇನು ಬರುತ್ತೆ, ನಮಗೂ ತಿಳಿಯೋದಿಲ್ಲ ಆ್ಯಕ್ಚುಲಿ. ಅದು ಅಂದರೆ ತಿಳಿಯೋರಿಗೆ ತಿಳಿಯುತ್ತೆ, ನಿಮಗೆ ಯಾರೂ ತಿಳಿಯೋದಿಲ್ಲ ಅಂದರೆ ಹೇಳೋದಿಲ್ಲ ಅಂತ ಅರ್ಥ. ಆ ಸ್ಟೇಜ್ ಭಾಷ್ಯ ಓದ ಸ್ಟೇಜ್ ಇದ್ದವರಿಗೆ ಅದು ಅರ್ಥ ಆಗುತ್ತೆ ಅಂತ. ಭಾಷ್ಯ ಓದ ಎಮ್ ಎಸ್ ಸಿ ಓದೋವನಿಗೆ ಪಿ ಎಸ್ ಸಿ ವಿಷಯ ಅರ್ಥ ಆಗಿರುತ್ತಲ್ಲ ಹಾಗೆ, ಭಾಷ್ಯ ಓದ ಸ್ಟೇಜ್ನವರಿಗೆ ಅದು ಅರ್ಥ ಆಗಿರುತ್ತೆ. ಆದರೆ ಉಳಿದವರಿಗೆ ಟೀಕಾ ಓದೋ ಸ್ಟೇಜ್ನವರಿಗೆ ಆಗೋದಿಲ್ಲ. ಅದಕ್ಕೆ ರಾಯರು ಏನು ಮಾಡ್ತಾರೆ, ಅದಕ್ಕೆಲ್ಲ ಗೀತ ವಿರುದ್ಧೆಲ್ಲ ಅರ್ಥ ಬರೀತಾ, ವಿದ್ಯಾರ್ಥಿಗಳಾದರೂ ಬರೀತಾ, ಅದೆಲ್ಲ ಅರ್ಥ ಆಗೋದಿಲ್ಲ ಅಂತ ಬರೀತಾರೆ. ಈ ಸ್ಟೇಜ್ನವ್ರಿಗೆ ಅರ್ಥ ಆಗೋದಿಲ್ಲ, ಉಳಿದವ್ರಿಗೆ ಅರ್ಥ ಆಗುತ್ತೆ. ಗ್ರಂಥಸ್ಯ ಅತಿರೋಹಿತ ಅರ್ಥತ್ವ ತಾತ್ಪರ್ಯಮಾಹ ತತ್ರೇತಿ ತತ್ರ ಗೀತಾಯಾಮ್, ತತ್ರ ಅಂದರೆ ಗೀತೆಯಲ್ಲಿ, ತತ್ರ ಸೇನೆಯವರ ಮಧ್ಯೆ ಇದೆಯಲ್ಲ ಅದಕ್ಕೆ ಅರ್ಥ. ಕೈಶ್ಚನ ಶೋಕ ಇರಿದ ಮುಚ್ಚತೆ ಇತಿ ಶೇಷ, ಇಷ್ಟೆಲ್ಲ ಶ್ಲೋಕಗಳ ಮೂಲಕ ಇಷ್ಟೆಲ್ಲ ಹೇಳಿದ್ದಾರೆ ಅಂತೇಳಿ ಲಿಂಕ್ ಕೊಟ್ಟರು. ಬಹಳ ಮುಖ್ಯವಾದ ಅಂಶ ಇದು. ಈ ರೀತಿಯಲ್ಲಿ ಆಚಾರ್ಯರು ಅದು ಸಮ್ಮರಿ ಕೊಡೋದು ಕೂಡ ಎಷ್ಟು ಮುಖ್ಯವಾದ ಪದ ಇಟ್ಟಿದ್ದಾರೆ. ಬಾಂಧವಾದಿ ಮೋಹಜಾಲ ಸಂವೃತಂ ಒಂದು, ವಿಷೀದಂತಂ ಒಂದು, ಅರ್ಜುನಂ ಒಂದು, ಭಗವಾನ್ ಒಂದು. ಭಗವಾನ್ ಅಂದರೆ ವಕ್ತೃ, ಅರ್ಜುನಂ ಶ್ರೋತೃ. ವಿಷೀದಂತಂ ಅನ್ನೋದು ಪ್ರಸಂಗಾನುಕೂಲ್ಯ, ಶ್ರೋತ್ರಾನುಕೂಲ್ಯ, ವಕ್ತಾನುಕೂಲ್ಯ, ಪ್ರಸಂಗಾನುಕೂಲ್ಯ. ಮೂರು ಇದ್ರೆ ಏನಾಯ್ತು? ಅಲ್ಲಿಗೆ ಆಪ್ತಿ ನಿಶ್ಚಯ ಆಯಿತು ಅಂತ ಹೇಳ್ತಾರೆ. ನೋಡಿ, ನನ್ನತ್ರ ನ ಧರ್ಮೋ ನಾಪಿ ತತ್ವಂ ಪ್ರತಿಪಾದ್ಯತೆ ತತ್ಕುತೋ ಅಸ್ಯ ಗೀತಾಯಾಮ್ ಅನುಪ್ರವೇಶ ಮೈವಂ. ಭಗವತು ಅರ್ಜುನ ಬೋಧನೆ ಪ್ರಸಕ್ತಿಂ ದರ್ಶಯತು ಅಸ್ಯ ಗ್ರಂಥಸ್ಯ ತಾದರ್ಥ್ಯ ತತ್ರ ಪ್ರವೇಶೋಪತ್ತೇ ಬಾಂಧವಾದಿ ವಿಷಯೋ ಮೋಹ ತನು ಅತ್ರ ಅತ್ರ ನೀವೇನು ಆ ಶ್ಲೋಕ ಅಂತ ಹೇಳಿದ್ರಲ್ಲ, ಆ ಶ್ಲೋಕದ ಆಚಾರ್ಯ ಯಾಕೆ ಬಿಟ್ಟಿದ್ದಾರೆ ಅಂದರೆ ಸ್ಪಷ್ಟಾರ್ಥ ಅಂತ ಬಿಟ್ಟಿದ್ದಾರೆ ಅಂತ ಹೇಳಿದರೆ ಹಾಗಲ್ಲ, ಅಲ್ಲಿ ಧರ್ಮನೂ ಇಲ್ಲ ತತ್ವನೂ ಇಲ್ಲ ಅಂತ ಅದಕ್ಕೆ ಬಿಟ್ಟಿದ್ದಾರೆ ಅಂತ ಯಾಕೆ ಹೇಳಬಾರದು, ಹಾಗೆ ಹೇಳಬಾರದು ಅಂತ ಹೇಳ್ತಾರೆ. ತತ್ಕುತೋ ಅಷ್ಟ ಗೀತಾಯಾಮ ಅನುಪ್ರವೇಶ, ಅಲ್ಲಿಂದ ಇಲ್ಲಿವರೆಗೂ ಮತ್ತೆ ಗೀತಾ ಅಂತ ಕರಿಲೇಬೇಡ್ರಿ. ಆಚಾರ್ಯ ವ್ಯಾಖ್ಯಾನ ಮಾಡಿಲ್ಲ ಸ್ಪಷ್ಟಾರ್ಥ ಅಂತ ನೀವು ಹೇಳಿದರೆ ಅದಿಷ್ಟು ಗೀತಾನೇ ಅಲ್ಲ, ಎಲ್ಲಿಂದ ಶುರು ಮಾಡಿಬಿಟ್ರೆ ಸಾಕು? ಅಶೋಚಾನ ಅನ್ನೋ ಅದೇನೇ ಗೀತಾ ಅಂತ ಯಾಕೆ ಹೇಳಬಾರದು ಅಂದರೆ ಹಾಗೆ ಹೇಳಬಾರದು. ಭಗವತು ಅರ್ಜುನ ಬೋಧನೆ ಪ್ರಸಕ್ತಿಂ ದರ್ಶಯತಃ, ಪ್ರಸಕ್ತಿ ಯಾತಕ್ಕೆ ಬಂತು ಅಂತ ಅರ್ಥ ಆಗದೆ ಹೋದರೆ ನಿಮಗೆ ಹಿಂದೂ ಮುಂದೆ ಗೊತ್ತಾಗೋದೇ ಇಲ್ಲ. ಯಾವುದೇ ಒಂದು ಯಾರೋ ಅಂದರು ಅವ್ರು ಹೀಗೆ ಅನ್ಬೋದ ನೋಡ್ರಿ ಅಂದರು, ಏನಂದ್ರು ಹೇಳಿದ್ರು, ಯಾವಾಗ ಅಂದರು, ಎಲ್ಲಿ ಅಂದರು ಅಂತ ಕೇಳ್ತಾರೆ. ಆಮೇಲೆ ಮುಂದಿನ ಪ್ರಶ್ನೆ, ಅದಕ್ಕೆ ಏನಂತ ಕರೀತಾರೆ ಅದನ್ನು, ರೆಫರೆನ್ಸ್ ಟು ದಿ ಕಾಂಟೆಕ್ಸ್ಟ್ ಆಗಬೇಕು. ಯಾವುದೇ ಮಾತಿಗೆ ನಿಮಗೆ ಪೂರ್ವಾಪರ ಅರ್ಥ ಆಗ್ಬೋದು ಯಾವಾಗ, ಯಾರು ಯಾರಿಗೆ ಹೇಳಿದರು ಯಾವಾಗ ಹೇಳಿದರು, ಮೂರು ಬೇಕು, ಯಾರು ಯಾರಿಗೆ ಯಾವಾಗ ಮುಂದೆ ಏನು, ನಾಲ್ಕು ಸೇರಿದರೆ ಅರ್ಥ ಆಗುತ್ತೆ. ಅದಕ್ಕೆ ಪ್ರಸಕ್ತಿ ಬರೋದ್ರಿಂದ ಅದು ಹೇಳಲೇಬೇಕಾಗಿತ್ತು. ಆಚಾರ್ಯ ಹೇಳಿದ್ರು ಗೀತಾ ಹೌದು ಮೈವಂ ಭಗವತು, ಯಾವುದೇ ಒಂದು ಗ್ರಂಥದೊಳಗೆ ಪ್ರಶ್ನೆ ಉತ್ತರ ಎರಡು ಹಾಕ್ಕೊಟ್ಟಿದ್ದಾಗ ಗ್ರಂಥದಲ್ಲಿ ಯಾವುದನ್ನು ಸೇರಿಸಬೇಕು, ಪ್ರಶ್ನೆ ಉತ್ತರ ಎರಡು ಸೇರಿ ಗ್ರಂಥ ಆಗುತ್ತೆ ಹೊರತು ಪ್ರಶ್ನೆ ಬಿಟ್ಟು ಗ್ರಂಥ ಅಂತ ಕರಿಬಾರದು. ಭಗವತು ಅರ್ಜುನ ಬೋಧನೆ ಪ್ರಸಕ್ತಿಂ ದರ್ಶಯತೋ, ಇಲ್ಲಿ ಊಟಕ್ಕೆ ಎಲೆ ಹಾಕುತ್ತೋ ಎಲೆ ಹಾಕ್ತಾ ಇದ್ರೆ ಹಾಗೆ ಹಾಗೆ ಎಲೆ ಹಾಕಿದ್ರೆ ಯಾರು ತಿನ್ನೋದಿಲ್ಲ ಗೊತ್ತಾಯ್ತು, ಆದರೂ ಕೂಡ ಎಲೆ ಹಾಕಿದವ್ರು ಬಳಸೋಕ್ಕೂ ಬರೋದಿಲ್ಲ. ಅದೇನು ಪ್ರಸಕ್ತಿ ಬರಬೇಕಾದ್ರೆ ಎಲೆ ಹಾಕಿದ್ರೆ ಹೇಗೆ ಊಟ ಮಾಡೋಕ್ಕೆ ಬರೋದಿಲ್ವೋ ಅದು ಗೀತಾಕ್ಕಿದ ಅರ್ಥ ಮಾಡ್ಕೊಳ್ಳೋದು, ಅದು ಇಲ್ಲದೆ ಹೋದರೆ ಗೀತಾ ಅರ್ಥನೇ ಆಗೋದಿಲ್ಲ. ಆದ್ದರಿಂದ ಅದು ಬೇಕೇ ಬೇಕು, ಅದನ್ನು ಏನಂತ ಕರಿಬೇಕು, ಗೀತಾ ಅಂತಲೇ ಕರಿಬೇಕು. ಮೈವಂ ಭಗವತು ಅರ್ಜುನ ಬೋಧನೆ ಪ್ರಸಕ್ತಿಂ ದರ್ಶಯದು ಅಶ್ಯ ಗ್ರಂಥಸ್ಯ ತಾತರ್ಥ್ಯಾತ್ ತತ್ರ ಪ್ರವೇಶೋಪತ್ತೇ ಬಾಂಧವಾದಿ ವಿಷಯೋ ಮೋಹ. ಟೀಕರ್ ಹೇಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ನೋಡಿ, ಅದರ ಆಚಾರ್ಯ ಹೇಳಿದರು ಬಾಂಧವಾದಿ ವಿಷಯ ಮೋಹ ಅಂದರು. ಏನು ಮೋಹ ಅಂದರೆ ಮಮ ಈತೇ, ನೋಡಿ ಮಮ ಏತೆ ಇವರು ನನ್ನವರು, ಅದು ಮೋಹ. ಅಹಂ ಏತೇಷಾಂ ನಾನು ಇವರವನು, ಲಿಂಕ್ ಮ್ಯೂಚುವಲ್ ಇವರು ನನ್ನವರು ಮತ್ತು ನಾನು ಇವರವನು ಎರಡಾಯಿತು. ಏತೇಚ ಮನ್ನಿಮಿತ್ತಂ ನಕ್ಷಂತಿ ಇವರ ನನಗೋಸ್ಕರ ಸಾಯ್ತಾರೆ, ಕಥಂ ಏತೈರ್ಬಿನಾ ಅಹಂ ಭವೇಯಂ ಇವ್ರು ಬಿಟ್ಟು ನಾನು ಇರಲಿಕ್ಕೆ ಹೇಗಾಗತ್ತೆ. ಮನುಷ್ಯ ಭಾಗವತರು ಹೇಳಿದ್ದಾರೆ ಸಾಯೋ ಮನುಷ್ಯ ಕೂಡ ಏನು ಮಾಡ್ತಾನಂತೆ, ನಾನು ಸತ್ತೋಗ್ಬಿಟ್ರೆ ಇವ್ರ ಗತಿ ಏನು, ತನ್ನ ಗತಿ ಏನು ಯೋಚನೆ ಬಾಸ್ತವ್ಯ, ಸತ್ಮೇಲೆ ಇವ್ರ ಗತಿ ಏನು ಪಾಪ, ಹೀಗೆ ಹೇಳ್ತಾ ಯೋಚನೆ ಮಾಡ್ತಾ ಸಾಯ್ತಾರ. ಅಂದರೆ ಯೋಚನೆ ಮಾಡಬೇಕು ಅವನು, ತನ್ನ ಹಿಂದಿನವರಿಲ್ಲದೆ ತಾನು ಬದುಕಿದ ಮೇಲೆ ಇವರಿಲ್ಲದೆ ಅವ್ರು ಬದುಕೇ ಬದುಕ್ತಾರೆ, ಅರ್ಥ ಸಿಂಪಲ್ ಅದು. ಆದರೆ ತಾನು ಮಾತು ತಿಳ್ಕೊಂಡು ಅಲ್ಲೂ ಭ್ರಮೆ, ನಾನಿದ್ರೆ ಭಾರಿ ಕಾಪಾಡ್ತಿದ್ದೆ ಅವ್ರನ್ನ, ಈ ಪಾಪ ಅನಾಥರಾಗಿ ಬಿಡ್ತಾರೆ ಅಂತ ಅನಾಥಾವಸ್ಥೆಯಲ್ಲಿ ಯೋಚನೆ ಮಾಡ್ತಾನಲ್ಲ, ಅದೇ ಭ್ರಾಂತಿ ಅದು. ಕಥಮೇತೈ ವಿನಾ ಅಹಂ ಭವೇಯಂ ಇಲ್ಲದೆ ನಾನೇ ಆಗಿರ್ತೇನೆ, ಪಾಪಂಚಮೇ ಭವಿಷ್ಯತಿ ಬಿಟ್ಟವನ ಪಾಪ ಆಗದ, ಅರ್ಜುನ ಕೇಳಿದ್ನಲ್ಲ ಪಾಪ ಬರುತ್ತೆ ನನಗೆ, ಜಯಶ್ಚ ಸಂದಿಗ್ಧ ಜಯ ಬರೋದು ಗ್ಯಾರಂಟಿನೇ ಇಲ್ಲ, ಇತ್ಯಾದಿ ರೂಪ ಮಿಥ್ಯಾ ಪ್ರತ್ಯಯೋ ಬಾಂಧವಾದಿ ಮೋಹ. ಇದನ್ನು ಬಾಂಧವಾದಿ ಯಾರಿಗೆ, ಅದಕ್ಕೆ ಬೇಕು ಅಧ್ಯಾದ ಗೆದ್ರಲ್ಲ ಅವರು, ಅದೇ ಅದು ಅಪರೋಕ್ಷ ಜ್ಞಾನಿಗಳಿಗೂ ಕೂಡ ಅಪರೋಕ್ಷ ರಾಯರ ಅಪರೋಕ್ಷ ಜ್ಞಾನಿಗಳು, ಅಪರೋಕ್ಷ ಜ್ಞಾನಿಗಳು ಕೂಡ ಏನಾಗುತ್ತೆ, ಜ್ಞಾನ ತಿರೋಧಾನ ಅಂತಾಗಿರು. ಜ್ಞಾನ ತಿರೋಧಾನ ಆದಾಗ ಏನಾಗುತ್ತೆ, ಉದಾಹರಣೆ ನಮ್ಮನೆ ಲೈಟೇ ಇಲ್ಲ ಅದು ಬೇರೆ, ಲೈಟ್ ಇದೆ ಕರೆಂಟ್ ಹೋಗಿದೆ, ಎಷ್ಟು ಡಿಫ್ರೆನ್ಸ್ ಇದೆ. ಲೈಟೇ ಇಲ್ಲ ಅಂದರೆ ಏನರ್ಥ, ಜ್ಞಾನನೇ ಇಲ್ಲ ಅವನಿಗೆ. ಆದರೆ ಲೈಟ್ ಇದೆ, ಈ ಕರೆಂಟ್ ಹೋಗಿದೆ ಅಥವಾ ಫ್ಯೂಸ್ ಹೋಗಿದೆ, ಅದು ಹಾಕಿದ ತಕ್ಷಣ ಬಂದ್ಬಿಡುತ್ತೆ. ಆದರೆ ಫ್ಯೂಸ್ ಯಾರ್ದೋ ಬರೀ ಫ್ಯೂಸ್ ಹಾಕಿಬಿಟ್ಟು ಕರೆಂಟ್ ಬರೋದಿಲ್ಲ, ಫಸ್ಟ್ ಏನಿಲ್ಲ ಅವರಿಗೆ, ಕರೆಂಟೇ ಇಲ್ಲ ಅವರಲ್ಲಿ. ಕರೆಂಟ್ ಇದ್ದವ್ರಿಗೆ ಹೋಗಿದೆ ಅಂತ ಹೇಗೆ ಹೇಳಿದ್ದೀವಿ, ತಿರೋಧಾನ ಅಂದರೆ ಹಾಗೆ, ತಿರೋಧಾನ ಹಾಗೆ. ರಾಯರಂಥವರು ಯಾವ ರುಜುಗಳನ್ನು ಬಿಟ್ಟರೆ ಉಳಿದವರೆಲ್ಲ ಏನಾಗುತ್ತೆ, ಒಮ್ಮೊಮ್ಮೆ ಜ್ಞಾನ ತಿರೋಧಾನ ಆಗುತ್ತೆ. ಆದ್ದರಿಂದ ಅವ್ರಿಗಾಗಿತ್ತು, ಏನು ಸಮಸ್ಯೆ ಇಲ್ಲ, ನಮಗೆ ಜ್ಞಾನನೇ ಇಲ್ಲ, ನಮ್ಮ ಕೇಸ್ ಬೇರೆ. ಜ್ಞಾನ ತಿರೋಧಾನವಾಗಿದೆ. ಇನ್ನು ಹೇಳೋದಾದರೆ ಒಬ್ಬನಿಗೆ ಗೊತ್ತೇ ಇಲ್ಲ, ಅವ್ನು ಮರ್ತು ಹೋಗಿದೆ, ಎಷ್ಟು ಡಿಫ್ರೆನ್ಸ್ ಇದೆ. ಈಗ ಗೊತ್ತಿಲ್ಲದಿದ್ದವನಿಗೆ ಎಲ್ಲ ಹೇಳಬೇಕು ನಾವು, ಮರ್ತಿದ್ದವನಿಗೆ ಏನು ಮಾಡಿದ್ರೆ ಸಾಕು, ಹಿಂಡು ಕೊಟ್ಟರೆ ಸಾಕು, ನಾಪ್ಕಾಯ್ಬಿಡುತ್ತೆ. ಹೇ ಗೊತ್ತಾಯ್ತು ಬಿಡಿ, ಇದೆಲ್ಲ ಪಡ ಪಡವ ಹೇಳಕ್ಬಿಡ್ತ. ಅವನಿಗೆ ಏನು ಇವರು ಹೇಳ್ತಿದ್ರು ಸುಮ್ಮನೆ ಕೂತಿರ್ತಾನೆ, ಯಾಕೆ ಅವ್ನಿಗೆ ಗೊತ್ತೇ ಇಲ್ಲ. ಅವನಿಗೆ ಸರಿ ಜ್ಞಾಪಕ ಬೇರೆ, ತಿಳಿಯೋದು ಬೇರೆ, ತಿಳಿದು ನೆನಪು ಮಾಡಿಕೊಂಡ ಜ್ಞಾಪಕ. ಅರ್ಜುನ ಕೃಷ್ಣ ಏನು ಮಾಡ್ತಿದ್ದಾನೆ ಈಗ, ಅದಕ್ಕೆ ಅರ್ಜುನ ಹೇಳ್ತಾನೆ ಕೊನೆಗೆ, ಅಷ್ಟೋ ಸ್ಮೃತಿರ್ ಲಬ್ಧ, ಐ ಗಾಟ್ ಮೈ ಮೆಮರಿ ಬ್ಯಾಕ್ ಅಂತ ಹೇಳ್ತಾನೆ. ಸ್ಮೃತಿರ್ ಲಬ್ಧ ಅಂದರೆ ನೆನಪು ಬಂತು ಅಂತ ಹೇಳ್ತಾನೆ. ನಾವು ಜ್ಞಾನವು ನೆನಪು ಬಂತು ಅಂತ ಹೇಳ್ಬೋದು, ಏನು ಹೇಳ್ಬೇಕು ನಾವೀಗ, ಜ್ಞಾನ ಬಂತು ಅಂತ ಹೇಳ್ಬೇಕು, ಅರ್ಜುನಿಗೆ ಜ್ಞಾಪಕ ಬಂತು ಅಂತ ಹೇಳ್ಬೇಕು. ಆದ್ದರಿಂದ ಜ್ಞಾನಿಗಳಿಗೆ ಹಾಗಾಗೋದು ಅಸಾಧ್ಯ ಅಲ್ಲ. ನಮಗೆ ಕಣ್ಣಿರುತ್ತೆ, ಎಷ್ಟೋ ಥರ ಕ್ಯಾಟ್ರಾಕ್ಟ್ ಬಂದರೂ ಹೋಯಿತು, ಕತ್ಲು ಬಂತು ಹೋಯಿತು, ಕಣ್ಣಲ್ಲಿ ಏನೋ ಬಿತ್ತು ಹೋಗಿತ್ತು, ಉಜ್ಕೊಂಬಿಟ್ಟ. ಅದಕ್ಕೆ ಕಳ್ಳ್ರೆ ಏನು ಮಾಡ್ತಾರೆ, ಕಣ್ಣಿಗೆ ಕಾರ್ಪುಡಿ ಹಾಕ್ಬಿಡ್ತಾರೆ. ಏನು ಮಾಡ್ತಾನೆ ಅವನು, ಉಜ್ಕೊಂಡಿರ್ತಾನೆ, ಮಾಡ್ಕೊಂಡು ಹೋಗಿಬಿಡ್ತಾನೆ. ಅಷ್ಟೊತ್ತು ಬ್ಲಾಕ್ ಮಾಡಿದ ಹಸರಾವೆ ಹಸರು ಮಾಡೋದು ಅಂದ್ರೆ ಹಾಗೆ. ಕಳ್ಳ ಹೇಗೆ ಕಣ್ಣಿಗೆ ಕಾರ್ಪುಡಿನೋ ಮಣ್ಣು ಹಾಕಿಬಿಟ್ಟು ನಮಗೆ ತೊಂದರೆ ಕೊಡ್ತಾನೋ, ಹಾಗೆ ನಮ್ಮ ಜ್ಞಾನಕ್ಕೆ ಅಫೆಕ್ಟ್ ಮಾಡ್ತಾರೋ, ಎಲ್ಲೋ ಡೈವರ್ಟ್ ಮಾಡ್ತಾರೆ. ಹೇಳಿದ್ದೆ ನಿನ್ನೆ 50 ರೂಪಾಯಿ ನೋಟ್ ಬಿದ್ದಿದೆ ನೋಡು ಅಂತ ಹೇಳಿದ, 2 ಲಕ್ಷ ರೂಪಾಯಿ ಹೋಯ್ದವ. ನಾವು ಸಣ್ಣದು ಸಣ್ಣ ಆಸೆ ತೋರಿಸಿ ದೊಡ್ಡದನ್ನು ನಾಶ ಮಾಡ್ತಾರೆ. ಸಂಸಾರ ಒಡ್ಡಿ ಕಳ್ಳ ಮಾಡಿದ್ದಾರೆ ಎಕ್ಸಾಂಪಲ್, ಅದು ಸಣ್ಣದಕ್ಕೋಸ್ಕರ ದೊಡ್ಡದನ್ನು ಕಳ್ಕೊಂಡ್ಬಿಡ್ತೇವೆ ನಾವು, ಗೊತ್ತಾಯ್ತಾ? ಸಣ್ಣದಕ್ಕೋಸ್ ದೊಡ್ಡದನ್ನು ಕಳ್ಕೊಳ್ಳೋಕೆ ಹೋಗಬಾರದು ಯಾವಾಗಲೂ. ಇವತ್ತು ಯಾವುದೋ ಮೋಹಕ್ಕೋಸ್ಕರ ತಂದೆ ತಾಯಿನ ದೂರ ಆಗ್ತಾರೆ. ಎಷ್ಟು ದೂರ ಆಗ್ತಾರೆ ಅಂದರೆ ದೊಡ್ಡ ಪ್ರಶ್ನೆ, ಆ ದೊಡ್ಡ ಆಸ್ತಿ ಅದು, ಅದಕ್ಕಿಂತ ದೊಡ್ಡ ಆಸ್ತಿ ಇಲ್ಲ. ಅದೇನು ಮಾಡಿಬಿಡ್ತಾರೆ, ಅದನ್ನು ಭ್ರಮೆಗೊಳಗಾಗಿಬಿಡ್ತಾರೆ. ಬೇರೆ ಯಾವುದೋ ಪದಾರ್ಥ ಭಾರಿ ದೊಡ್ಡದು ಒಂದು ಕೈಬಿಟ್ಟು ಎಷ್ಟೋ ಜನ ನೋಡಿದ್ದೇನೆ. ತಂದೆ ಸತ್ತೋಗಿರ್ತಾರೆ, ತಾಯಿ ಸತ್ತೋಗಿರ್ತಾರೆ, ಫಾರಿನಿಂದ ಫಸ್ಟ್ ಬರೋದೇ ಇಲ್ಲ ಅವ್ರು, ಇಮಿಡಿಯೇಟಾಗಿ ಬರೋತ್ತೆ ಮೂರ್ನಾಲ್ಕು ದಿವಸ ಆಗಿರುತ್ತೆ. ಬಂದು ಒಂದು ಸ್ವಲ್ಪ ಎರಡು ಗಂಟೆಗಳು ಮಾತ್ರ ಇದ್ದುಬಿಟ್ಟು ಒಂದು ಅಸ್ತಿ ಹಿಡ್ಕೊಂಡು ಹೋಗಿಬಿಡ್ತಾರೆ ಎಷ್ಟೋ ಜನ. ಅದು ದಾರೆ ಬಿಸಾಕ್ತಾರೆ ಅದು ಗೊತ್ತಾಗೋದಿಲ್ಲ, ಸುಮ್ಮನೆ ಜನ ಬೈತಾರೆ ಅಂತ ಬರ್ತಾರೆ. ಅಂಥ ಜನ ಇದ್ದ ಅವ್ರು ಏನೇನೇನು ಸಂಬಂಧ ಆಫೀಸ್ ಕೆಲಸ, ಬರೀ ತಂದೆ ಕೆಲಸ ದೊಡ್ಡ ಭಾರಿ ದೊಡ್ಡದು, ಪಿತೃಕಾರಿ ಆದರೆ ಋಣ ತೀರ್ಬೇಕಾದ್ರೆ ಭಾರಿ ಮುಖ್ಯ ಅದು, ಅದು ಅವ್ರಿಗೆ ಕೆಲಸನೇ ಅನಿಸೋದಿಲ್ಲ. ಇನ್ಫ್ಯಾಕ್ಟ್ ನಿಮಗೆ ಗೊತ್ತಿಲ್ಲ ಎಂಥ ಸರ್ಕಾರಿ ಆಫೀಸ್ ಎಂತೆಂಥ ಸತ್ತು ಜೈಲಲ್ಲಿದ್ದವ್ರಿಗೆ ಏನು ಕೊಡ್ತಾರಾಗ, ಬರವನ್ನು ಬಿಡುಗಡೆ ಮಾಡ್ತಾನೆ. ಅಂತ್ಯಕ್ರಿಯೆಗೆ ಅಂದರೆ ಅವ್ನು ಎಂಥ ಮಹಾಮಹಾ ಅಪರಾಧಿ ಆಗಿದ್ದರೂ ಕೂಡ ಅಂತ್ಯಕಾರ್ಯ ಕಳಿಸ್ಕೊಡ್ತಾರ. ಅಂಥದ್ದು ಇವರು ಭಾರಿ ಕೆಲಸ ಅಂತೋದು, ಏನು ಕೆಲಸ ದುಡ್ಡು ಅಂತ ಅರ್ಥ, ಇನ್ನೇನಲ್ಲ ಅಷ್ಟು ದುಡ್ಡು ಮಿಸ್ ಆಗುತ್ತೆ ಅಂತ ಹೋಗ್ತಾರೆ. ಕನ್ಸೋದ್ರೆ ನೋಡಿದ್ದೇನೆ ಇವ್ರನ್ನ, ಅದೇ ದೊಡ್ಡದಕ್ಕೋಸ್ಕರ ಚಿಕ್ಕದನ್ನ ಕಳ್ಕೊಂಡ್ರೆ ಒಳ್ಳೆಯದು, ಚಿಕ್ಕದಕ್ಕ ದೊಡ್ಡದನ್ನ ಕಳ್ಕೊಂಡ್ರೆ ಅದಕ್ಕೆ ಮೋಹ ಜಾಲ ಅಂತ ಕರೆದು. ತೇಷು ಸ್ನೇಹೋವಾ ಸಾ ಜಾಲಮಿವಾ ತೇರ ಸಮೃದ್ಧ ಬಲೆ ಇದ್ದ ಹಾಗೆ ಅದ್ರಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ. ಅಜ್ಞಾನದ ಬಲೆ, ಮಿಥ್ಯಾಜ್ಞಾನದ ಬಲೆಯಲ್ಲಿ ಸಿಕ್ಕಾಕೊಂಡಿದ್ದಾನೆ, ವಿಷಾದಕ್ಕೊಳಗಾಗಿದ್ದಾನೆ. ವಿಷಾದ ಅಂದ್ರೆ ಏನು, ಬಹಳ ಇಂಪಾರ್ಟೆಂಟ್ ಪದ. ಗೀತೆಗೆ ಭಾಷ್ಯ ಬರೆದ ಯಾರ್ಯಾರು ಹೇಳಿಲ್ಲ, ಮೊದಲು ಫಸ್ಟ್ ಹೇಳಿದ್ದ ಆಚಾರ್ಯ ಒಬ್ಬರೇ. ವಿಷಾದ ಅಂದ್ರೆ ಏನು, ಅರ್ಜುನ ವಿಷಾದ ಯೋಗ ಅಂತ ಕರೀತಾರಲ್ಲ, ನಾಳೆ ಅದನ್ನು ನೋಡ. ಅದು ಶುರು ಮಾಡಿ ಶುರುವಾಗುತ್ತೆ, ಮುಂದಿನ ಹೇಳೋದನ್ನೆಲ್ಲ ಹೇಳ್ತಾರೆ, ನಾಳೆ ನೋಡ. ಓಂ ಜನ್ಮಾದ್ಯಶ್ಚ ಯಥೋನ್ಮಯಾದಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಚ್ಯಂತಿ ಯಂ ಸೂರಯಃ ತೇಜೋವಾರಿ.